ಮಾಡುತ್ತಾನೆ. ಸರಿಯಾಗಿ ಉಪಾಸನೆ ಮಾಡೋದ್ರಲ್ಲೂ ಕೂಡ ಹೆಚ್ಚೆಚ್ಚು ಚೆನ್ನಾಗಿ ಮಾಡಿದರೆ ಹೆಚ್ಚೆಚ್ಚು ಅನುಗ್ರಹ ಮಾಡುತ್ತಾನೆ, ಕಡಿಮೆ ಮಾಡಿದರೆ ಕಡಿಮೆ ಮಾಡುತ್ತಾನೆ. ವಿದ್ಯಾರ್ಥಿ ತುಂಬಾ ಒಳ್ಳೆಯವನು, ಎಷ್ಟು ಭಾರಿ ಒಳ್ಳೆಯವನು ಅಂತ ಭಾರಿ ಸುಮ್ಮನೆ ಕೊಟ್ಟು ಬಿಡ್ತಾನೆ, ಅದು ಬರೆದಿದ್ದವಳು ಮಾತ್ರ ಮಾಡಿಸ್ಕೊಡ್ತಾನೆ. ಅಲ್ಲ ಸರ್, ಫಸ್ಟ್ ಕ್ವಾರ್ಟರ್ ನನಗೆ 90 ಕೊಟ್ಟೆ, ಈಗ 80 ಕೊಟ್ಟಿದ್ದೀರಿ ಅಂತ ಕೇಳಿದರೆ, ಅವಾಗ ಚೆನ್ನಾಗಿ ಬರೆದಿದ್ದೆ 90 ಕೊಟ್ಟೆ, 80 ಕೊಟ್ಟೆ, ಮುಂದೆ ಕಡೆ ಇನ್ನೂ 0 ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ನೀವು ಬರೆದಿದ್ದೆಷ್ಟು ಅಷ್ಟೇ, ಅವ್ರು ಕೊಟ್ಟಿದ್ದಕ್ಕೊಂದು ಆಧಾರ ಬೇಕಲ್ಲ ಕೊಡೋದಕ್ಕೆ, ಅದೇ ಆಧಾರ. ಅದು ಯಾವ್ದು ಆಧಾರ ಭಗವಂತನಿಗೆ ಅಂದ್ರೆ, ನನ್ನನ್ನು ಹೇಗೆ ಹೇಗೆ ಭಜನೆ ಮಾಡ್ತಾರಲ್ಲ ಪ್ರಪದ್ಯಂತೆ, ನನ್ನನ್ನು ಯಾರ್ಯಾರು ಹೇಗೆ ಆಶ್ರಯಿಸ್ತಾರೋ ಹಾಗೆ ನಾವು ರಕ್ಷಣೆ ಮಾಡ್ತೇನೆ. ಅದ್ರ ದೇವರ ಆಸ್ತ್ರ ರಕ್ಷಣೆಯಲ್ಲಿ ನಾವೇನಾದರೂ ಕೂಡ ಕಡಿಮೆ ಮಾಡಿದರೆ ರಕ್ಷಣೆ ಕಡಿಮೆನೇ ಆಗತ್ತೆ, ಹೆಚ್ಚು ಮಾಡಿದರೆ ಹೆಚ್ಚೇ ಆಗತ್ತೆ. ಅದು ಭಾರಿ ವಿಶೇಷ. ಸಾಮಾನ್ಯರು ಪ್ಲಾಸ್ಟಿಕ್ ರೂಫ್ ಹಾಕ್ಸೋಕ್ಕೂ ಬರುತ್ತೆ, ಶೀಟ್ಸ್ ಹಾಕ್ಲಕ್ಕೂ ಬರುತ್ತೆ, ಟೈಲ್ಸ್ ಹಾಕ್ಲಕ್ಕೂ ಬರುತ್ತೆ, ಆರ್ ಸಿ ಸಿ ಹಾಕ್ಲಕ್ಕೂ ಬರುತ್ತೆ. ಎಷ್ಟು ವೆರೈಟಿ ಇದೆ, ಅವೈಲೇಬಿಲಿಟಿ ಇರುತ್ತೆ ಅಂತ ಹೇಳಿ ನಮಗೆ ಅಂತ ಅರ್ಥ ಅಲ್ಲ, ಕೊಳ್ಳುವ ಶಕ್ತಿ ನಮಗೆ ಬೇಕಲ್ಲ, ಅದು ಸಾಮರ್ಥ್ಯ. ಆ ದೃಷ್ಟಿಯಲ್ಲಿ ದೇವರನ್ನು ಆರಾಧನೆ ಮಾಡತಕ್ಕ ದೊಡ್ಡ ದೊಡ್ಡ ಭಕ್ತರುಗಳೆಲ್ಲ ಯಾತಕ್ಕೆ ಮಾನ್ಯರಾದರು ಅಂದ್ರೆ, ಅವ್ರ ಉಪಾಸನೆ ಪ್ರಹ್ಲಾದ ರಾಜ ನಿನ್ನ ಕೊಂದು ಬಿಡುತ್ತೇವೆ ಅಂದ್ರೆ ತಾನು ಬಿಡಕ್ ತಯಾರಿಲ್ವಲ್ಲ, ದೇವರು ಎಲ್ಲಿ ಕಂಡೇ ಬಿಟ್ಟಾಗ ಆ ಮಟ್ಟಕ್ಕಾಗಿ ಹೋಗಿದ್ದಕ್ಕೆ ದೇವರು ಸಾಕ್ಷಾತ್ ಆಗ್ಲೇ ಕಂಡುಬಿಟ್ಟ. ಇವತ್ತು ದೇವರ ನೋಡ್ತಾ ಕೂತಿರ್ತಾನೆ, ದೇವ್ ಪೂಜೆ ಮಾಡ್ತಿರ್ತಾನೆ, ಟಿವಿ ಬಂತಷ್ಟು ಆಡಿಸಿ ದೇವ್ ಪೂಜೆ ಸ್ಟಾಪ್ ಮಾಡಿಬಿಡ್ತಾರೆ. ಇನ್ನು ದೇವರ ಸರಗ್ರಹ ಮಾಡಿ ಯೋಚನೆ ಮಾಡಿಯವನಿ ಪಾಪ ಸಾಧ್ಯವೇ ಇಲ್ಲ. ಇನ್ನು ಕೆಲವರಂತೂ ಯಾವ ದೇವಸ್ಥಾನಕ್ಕೆ ಹೋಗಿ ರೈರ್ವೇ ಹೇಳ್ಬಿಡ್ತಾರೆ, ಬೇರೆ ಏನು ಕೆಲಸ ಇದ್ದಿಲ್ಲ, ಟಿವಿ ಬೇರೆ ಕೆಟ್ಟೋಗ್ಬಿಟ್ಟಿದೆ, ಲೈಟು ಇಲ್ಲ, ನಿರ್ವಾಹ ಇಲ್ಲ, ದೇವರ ಹತ್ರ ಬಂದೆ, ದೇವ್ರ ಮಾತು ಕೇಳಿಸ್ಕೊಂಡು ಬಿಟ್ರೆ ಎಷ್ಟು ಬರ್ತೀವಿ ನನ್ನ ಮೇಲೆ ಅಂತ ಆನಂದ ಪಡಬೇಕಷ್ಟೇ. ಬೇರೆ ಯಾರು ನಿಮ್ಮನ್ನ ಯಾಕೆ ಊಟಕ್ಕೆ ಕರೆದ್ರೆ ಅಂತ ಕೇಳಿದ್ರೆ, ಬೇರೆ ಯಾರು ಸಿಗಲಿಲ್ಲ ಕರೆದಿರೋದು ಎಷ್ಟಿಟ್ಟು ಬರುತ್ತೆ, ನಿಮ್ಮನ್ನ ಯಾಕೆ ಊಟಕ್ಕೆ ಕರೆದ್ರೆ, ಇಲ್ಲ ಬೇರೆ ಯಾರು ಸಿಗಲಿಲ್ಲ, ನೀವೇ ವಾಸಿ ಪಡಿ, ನೀವು ಯಾರು ಸಿಕ್ಕರಲ್ಲ, ಅವ್ರು ಓಡೋ ಬಿಡ್ತಾರೆ, ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ದೇವ್ರಿ ಅದಕ್ಕಿಂತ ಅಷ್ಟೇ ಕೊಟ್ಟಿರೋ ನಾವು ದೇವ್ರು. ನೆಕ್ಸ್ಟ್ ಯಾರು ಗತಿ ಇಲ್ಲ, ದೇವ್ರ ಗತಿ ಅಷ್ಟೇ, ಯಾರು ಗತಿ ಇಲ್ಲ, ವರ್ಷ್ಟ್ ಕೇಸ್ ದೇವ್ರು. ಈ ರೀತಿ ಮಾಡಿದ್ರೆ ದೇವ್ರ ಭಕ್ತರು ಹೇಗೆ ಆಗ್ತಾರೆ ಯೋಚನೆ ಮಾಡಿ. ಫಸ್ಟ್ ಇದು ಟಿವಿ ಇದ್ದಿಲ್ಲ, ಟಿವಿ ಇತ್ತು, ಕರೆಂಟ್ ಇತ್ತು, ಟಿವಿ ಕರೆಂಟು ಇತ್ತು, ಒಳ್ಳೆ ಸೀರೆ ಒಳ್ಳೆ ಸೀರಿಯಲ್ಲೂ ಇತ್ತು, ಮತ್ತೆ ದೇವ್ರ ಹತ್ರ ಬಂದ್ರಿ, ದೇವ್ರ ಹತ್ರ ಬರಬೇಕು ಅಂತಾನೆ ಬಂದ್ರಿ. ಆರು ದೇವರ ಅನುಗ್ರಹ ಮಾಡ್ತಾರೆ. ಈ ಅರ್ಥನೇ ಹೊರತು ಎಷ್ಟೋ ಸರಿ ಅಡ್ಮಿಷನ್ ಕೊಡಬೇಕಾದ್ರೆ ಕಾಲೇಜುಗಳಲ್ಲಿ ಬೇರೆ ಕಡೆ ಅಪ್ಲೈ ಮಾಡಿದ್ಯಾ ಅಂತ ಕೇಳ್ತಾರೆ, ಹೂ ಅಂದ್ರೆ ಅಲ್ಲಿಗೆ ಹೋಗು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಮಾಡಿದ ಸೂಳೆ ಮಾಡಿಲ್ಲ ಅಂತ ಬರೆದಿರ್ತಾನೆ, ಎಲ್ಲೂ ಮಾಡಿಲ್ಲ ಸಾಗಿ ಒಂದೇ ಕಡೆ ಮಾಡಿರೋ ಅಂತ ಹೇಳ್ತಾರೆ. ಎಲ್ಲರಿಗೂ ಅದೇ ಹೇಳ್ತಿರ್ತಾನೆ ಪಾಪ, ಇನ್ನೊಂದು ಕಡೆ ಮಾಡಿದ್ದೇವೆ ಅಂದ್ರೆ ಏನು ಕೊಡೋದಿಲ್ಲ ಅಂತ ಭಯ ಇಲ್ಲ. ನಾವು ಕಂಡು ಕಡೆಗೆ ಹೋಗಿ ದೇವರ ಹತ್ರ ಬಂದ್ರೆ ದೇವ್ರು ಅಲ್ಲೇ ಹೋಗುವಂತಾನೆ ಹತ್ರ ಸೇರಿಸೋದೇ ಇಲ್ಲ. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ ತಥೈವ ಭಜಾಮ್ಯಹಂ, ಎಷ್ಟೋದನ್ನ ಹೇಳ್ತಾರೆ, ನಿಮ್ಮ ಹುಡುಗಿ ಹೇಳ್ತೀವಿ ತಗ್ಗು ಕೊಟ್ಟು ದುಡ್ಡು ಕೊಡ್ತೀರಿ, ಫೀಸ್ ಕೊಟ್ಟು ಓದಿಸ್ತೀರಿ, ನಿಮ್ಮ ಪಕ್ಕದ ಮೇಲೆ ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ನನ್ನೇ ನಂಬಿದ್ದಾನೆ, ಅವನಿಗೆ ಅವರಪ್ಪ ಕೂಡ ತಮಗೆ ಯಾರು ಕೊಡ್ತಾರೆ, ಈಗ ಅವರ ನಾವೇ ತಾನೇ ಕೊಡಬೇಕೀಗ. ಈ ಕಮಿಟ್ಮೆಂಟ್ ಅನ್ನ ಡೆವಲಪ್ ಆಗುತ್ತೆ. ದೇವರು ನಂಬ್ತಾ ನಂಬ್ತಾ ಹೋದಂತೆ ದೇವರ ರಕ್ಷಣೆಯ ಜವಾಬ್ದಾರಿಯನ್ನು ಕೊಡ್ತಾನಾದ್ರಿಂದ ಆ ಯೋಚನೆ ಮಾಡಿ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಇಬ್ಬರು ಕೂಡ ದೇವರ ಹತ್ರ ಹೋಗಬಹುದು, ಒಂದೇ ಕಾಲಕ್ಕೆ ಹೋಗಬಹುದು, ಅದೇ ಜಾಗದಲ್ಲೇ ಇರಬಹುದು, ಟೈಮು ಪ್ಲೇಸು ಎಲ್ಲ ಸೇಮೆ, ಆದ್ರೆ ಉಪಾಸನೆಯ ಕ್ರಮ ಬೇರೆ ಆದರೆ ಮಾತ್ರ ಫಲ ಬೇರೆ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಉಪಾಸನೆಯ ಕ್ರಮ ಬೇರೆ ಆದರೆ ಫಲ ಬೇರೆ ಆಗುತ್ತೆ. ಅದು ದೃಷ್ಟಾಂತವಾಗಿ ಮಹಾಭಾರತವೇ ಉಂಟು. ಅರ್ಜುನಿಯಾಗಲಿ ಕೆಲಸ ಮಾಡಿ ಆಗಿಬಿಟ್ಟಿದೆ, ಇನ್ನೇನು ಯುದ್ಧ ಶುರುವಾಗಬೇಕು ಅನ್ನೋ ಸೂಚನೆ ಬಂದಾಗಿದೆ. ಕಷ್ಟ ಪ್ರಿಪರೇಷನ್ ಪ್ರಾರಂಭ ಮಾಡ್ಕೋತಿದ್ದಾರೆ ಎಲ್ಲರೂ ಕೂಡ, ಪಾಂಡವರುಗಳು ಅವರು ಪ್ರಿಪರೇಷನ್ ಮಾಡ್ಕೋತಾ ಇದ್ದಾರೆ, ಈ ಕಡೆ ಇವರು ಮಾಡ್ಕೋತಾ ಇದ್ದಾರೆ. ಪಾಂಡವರು ಫಸ್ಟ್ ಪ್ರಿಪರೇಷನ್ ಏನು ಗೊತ್ತಾ, ಕೃಷ್ಣನ ಹತ್ರ ಹೋಗಬೇಕು ಫಸ್ಟ್ ಪ್ರಿಪರೇಷನ್ ಅವ್ರದ್ದು. ಮತ್ತು ಮದುವೆ ನಿಶ್ಚಯ ಮಾಡಿ ಮೊದಲು ದೇವ ಸವಾರ ಅಂದ್ರೆ ಮಾಡ್ತಾರಲ್ಲ, ಹಾಗೆ ಬಂದು ಭಟ್ಟ ದೇವರ ಹತ್ರ ಹೋಗಬೇಕು. ಕೃಷ್ಣನ ಹತ್ರ ಅರ್ಜುನ ಕೃಷ್ಣನ ಹತ್ರ ಹೋಗಿ ಬಾ ಅಂತ ಹೇಳಿ ಕಳಿಸಿಕೊಟ್ರಂತೆ, ಅರ್ಜುನ ಹೊರಟು ಬಿಡ್ತಾನೆ. ದುರ್ಯೋಧನ ಆಗಲ್ಲ, ಬೇರೆ ಎಷ್ಟೋ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆಗ್ಲೇನೆ. ಆ ಸುದ್ದಿ ಬರುತ್ತೆ ಏನಂತ, ಅರ್ಜುನ ಹೊರಟಿದ್ದಾನೆ ಕೃಷ್ಣನ ಹತ್ರ, ಪಲ್ಲಟಾಗವನು ತಾನು ಕಷ್ಟ ಹೊರಟು ಬಿಡ್ತಾನೆ. ಇಲ್ಲಿ ಫಸ್ಟ್ ಸ್ಟೆಪ್ ನೋಡಿ, ಅವನು ಕೃಷ್ಣನ ತಾನು ಹೋಗಬೇಕು ಅಂತ ಹೋಗಲಿಲ್ಲ, ಅರ್ಜುನ ಹೋದನಲ್ಲ ಅಂತ ಹೋಗ್ತಾನೆ. ಇಲ್ಲೇ ಫಸ್ಟ್ ಅವನು ಸೋತಿದ್ದು, ಅರ್ಜುನ ದುರ್ಯೋಧನ ಹೋದ ಅಂತ ಹೋದ ಕೇರ್ ಮಾಡಕ್ಕೆ ಹೋಗಲಿ, ನನ್ನ ಪಾಡಿನೇ ಹೋಗ್ಬೇಕಷ್ಟೆ. ಅರ್ಜುನ ದೃಷ್ಟಿ ಇದ್ದಿದ್ದು ಕೇವಲ ಕೃಷ್ಣ ರಕ್ಷಣೆ ಮಾಡ್ತಾನೆ, ದೊಡ್ಡವನು ಹೋಗಬೇಕು. ದುರ್ಯೋಧನ ಹಾಗಲ್ಲ, ಅರ್ಜುನ ಹೋಗಿಬಿಟ್ಟ ಎಲ್ಲಿ ದುರ್ಯೋಧನ ಹೋಗೋ ಐಡಿಯಾ ಕೂಡ ಇರಲಿಲ್ಲ, ಅರ್ಜುನ ಹೋದ ಮೇಲೆ ನಾನು ಯಾಕೆ ಹೋಗಬಾರದು ಅಂತ ಹೊರಟು ಬಿಡ್ತಾನೆ. ತಮಾಷೆ ಏನು ಗೊತ್ತೇನು, ಆಮೇಲೆ ಹೊರಟ ಎಷ್ಟು ವ್ಯವಸ್ಥೆ ಮಾಡ್ಕೊಂಡು ಹೊರಟ ಅಂದ್ರೆ ಅರ್ಜುನಿಗಿಂತ ಮುಂಚೆ ರೀಚ್ ಆಗಿಬಿಟ್ಟಂತೆ, ಮತ್ತೆ ಅರ್ಜುನಿಗಿಂತ ಮುಂಚೆ ರೀಚ್ ಆಗಿದ್ದಾನೆ, ಎಷ್ಟು ದುರ್ಯೋಧನ ಕನಿಂಗಿದ್ದಾನೆ ಅಂತ ಹೇಳೋದು ಸಾಕ್ಷಿ. ದುರ್ಯೋಧನ ಮೊದಲು ಹೋದ, ಕೃಷ್ಣ ಯಥಾ ಪ್ರಕಾರ ಸರ್ವಜ್ಞ ತಾನೇ ಕೃಷ್ಣ, ತಾನ್ಯಹಂ ವೇದ ಸರ್ವಾಣಿ ಮತ್ತೊಮ್ಮೆ ಎತ್ತ ಪರಂತಪ, ನಂಗೆ ಎಲ್ಲರ ಬಗ್ಗೆ ಗೊತ್ತು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ ದುರ್ಯೋಧನ ಫಸ್ಟ್ ಅಂತ ಕೇಸರುಗಳು. ಕೃಷ್ಣ ಬರ್ತಿರ್ಲಿಕ್ಕೆ ಮಲಗಿದಾಗ ಮಲಗಿಬಿಟ್ಟಿದ್ದಾರೆ ನೋಡಿದ್ರೆ, ಮಲಗಿದಾಗ ಕಾಣಿಸ್ತಾ ಇದ್ದಾರೆ. ದುರ್ಯೋಧನ ಎಂಟರ ಅರ್ಜುನ ಬಂದಿದ್ದಿಲ್ಲ, ಸದ್ಯ ಗೆದ್ದೆ ಅನ್ಕೊಂಡ, ಫಸ್ಟ್ ಬಂದಲ್ಲ ಈಗ ಸದ್ಯ ಗೆದ್ದೆ ಅನ್ಕೊಂಡ. ಏನ್ ಮಾಡ ಕೃಷ್ಣ ಮಲಗಿಬಿಟ್ಟಿದ್ದಾನೆ, ಏನ್ ಮಾಡ್ಬೇಕೀಗ. ಆ ಕಡೆ ಈ ಕಡೆ ನೋಡಿದ, ಸ್ವಲ್ಪ ಕೂಡಬೇಕು ಅಂತ ಯೋಚನೆ ಮಾಡಿದ. ಎಲ್ಲಿ ಕೂಡಬೇಕು, ಭಗವಂತ ವ್ಯವಸ್ಥೆ ಹ್ಯಾಂಗ್ ಮಾಡಿದ್ದಾನೆ ಗೊತ್ತಾ, ಎರಡೇ ಆಸನಗಳು, ಕಾಲ ಹತ್ರ ಒಂದು ತಲೆ ಹತ್ರ ಒಂದು, ಒಂದು 20 ಕಡೆ ಇಡಬಾರದೆ, ಎಷ್ಟೋ ಅಷ್ಟೇ, ಅಲ್ಲಿ ಚಾಯ್ಸ್ ಎರಡೇ, ತಲೆ ಹತ್ರ ಕೊಡ್ತೀವೋ ಕಾಲ ಹತ್ರ ಕೊಡ್ತೀವೋ ಇಷ್ಟೇ. ದುರ್ಯೋಧನ ಯೋಚನೆ ಮಾಡಿದಂತೆ ಎಲ್ಲಿ ಕೊಡಬೇಕು ನಾನೀಗ, ಅದು ತೀರ್ಮಾನ ಮಾಡ್ತಾನೆ. ನಾಹಂ ರಾಜ ಉಪಾಸ್ಯೆ ಪಾದಯೋ ರೀತಿ, ನಾನು ರಾಜ ನಾನೇ ಕಾಲ ಹತ್ರ ಕೊಡ್ಲಿ ತಲೆ ಹತ್ರ ಕೊಡ್ತೇನೆ ಅಂತ ಹೋಗ್ತಾನೆ. ನಾನು ರಾಜ ನಾನೇ ಕಾಲ ಹತ್ರ ಕೊಡ್ಲಿ. ಅವನ ಕಾನ್ಸೆಪ್ಟ್ ನೋಡಿ, ಬಂದಿರೋದು ಕೇಳಲಿಕ್ಕೆ ರಾಜ ಅಂತ, ಎಷ್ಟು ತಮಾಷೆ ಇದು. ಇಲ್ಲ, ಅವನ ಕಾನ್ಸೆಪ್ಟ್ ತಪ್ಪು. ಕೇಳಕ್ ಬಂದು ಪ್ರತಿಷ್ಠೆ ಬಿಡಬೇಕು. ಪ್ರತಿಷ್ಠೆ ಬಿಟ್ಟ ಮೇಲೆ ಉತ್ತರ ಸಿಗುತ್ತೆ. ಪ್ರತಿಷ್ಠೆ ಬಿಡಲಿಕ್ಕೆ ತಯಾರಿಲ್ಲ, ಭಿಕ್ಷೆ ಬಿಡಲಿಕ್ಕೂ ತಯಾರಿ ಬಿಟ್ಟಿಲ್ಲ. ಈ ದುರ್ಯೋಧನ ಇಬ್ಬಂದಿತನ ಅಂತಾರಲ್ಲ, ಇಬ್ಬಂದಿಗಳು ಅಂದ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಗೊಂದಲದ ವಾತಾವರಣ. ಅದಕ್ಕೆ ದೇವರತ್ರ ಬಂದಿದ್ದಾನೆ, ಕಾಲತ್ರ ಕೂಡ ಸೌಜನ್ಯ ಇಲ್ಲ. ನಾನು ರಾಜ ಅವನು ಯಾರು ರಾಜ, ರಾಜನೇ ಇಲ್ಲ ಹೊಟ್ಟ ರಾಜರಾಜ ಆಗಿರ್ತಾನೆ. ಈ ಮಧ್ಯೆ ಅವನು ರಾಜನಾಗಿದ್ರೆ ಎಂದ ಅಫಿಷಿಯಲಿ ರಾಜನಾಗೇ ಇಲ್ಲ ಅವನು. ಪಾಪ ಅವ್ರ ಅಪ್ಪ ಕರೆದಿದ್ದು ಬಿಟ್ರೆ ಒಂದು ಯುದ್ಧ ಗೆದ್ದಿಲ್ಲ ಅವನು, ಯಾರ ಮೇಲೆ ಯುದ್ಧಕ್ಕೆ ಹೋಗಿಲ್ಲ. ಅವರ ಅಪ್ಪನ ಬಂಡವಾಳನೇ, ಅವರ ಪಾಂಡವರ ಬಂಡವಾಳ, ಪಾಪ ಸ್ವಂತದ್ದೇನೂ ಇಲ್ಲ. ರಾಜ ಅಂತ ಭ್ರಮೆಯಿಂದ ಕಾಲ ಹತ್ರ ಕೊಡೋದಿಲ್ಲ, ತಲೆ ಹತ್ರ ಕೂತು ಬಿಟ್ಟಂತೆ. ಒಂದು ಸ್ಟೇಜ್ ಮುಗೀತು. ಅರ್ಜುನ ಅಷ್ಟತ್ತಿ ಬರ್ತಾನೆ. ಅರ್ಜುನ ದುರ್ಯೋಧನ ಮೊದಲು ಹತ್ತಿಯವರು ಏನಿಲ್ಲ ಅರ್ಜುನನಿಗೆ, ಪಾಪ ತಾನು ಬರಬೇಕು ಬಂದಿದ್ದೇನೆ ಅಷ್ಟೇ. ಆತ ಮೊದಲು ಬಂದ, ಇಲ್ಲಿ ಬಂದ, ಏನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ಸಾತ್ವಿಕ ಅಪ್ರೋಚ್ ಅರ್ಜುನ ಅಪ್ರೋಚ್ ಎಷ್ಟಿದೆ ಅಂದ್ರೆ ತುಂಬಾ ಸಾತ್ವಿಕವಾದದ್ದು. ತನ್ನ ಪಡೆ ತಾನು ಬಂದ, ನೋಡ್ದ ಯಥಾಪ್ರಕಾರ ಕೃಷ್ಣ ಮಲಗಿದ್ದಾನೆ, ಪೋಸ್ ಆಗಿತ್ತು ಕೃಷ್ಣನದು. ತಕ್ಷಣ ಹತ್ರ ಬಂದು ಆತ ಮಾಡಿದ ಕೆಲಸ ಕೃಷ್ಣನ ಅರ್ಥ ಮಾಡಿಕೊಂಡ. ಕೃಷ್ಣ ಮಲಗಿದ್ದಾನ ಅಂತ ಯೋಚನೆ ಮಾಡಿದ, ಉತ್ತರ ಸಿಕ್ತು. ಕೃಷ್ಣ ಮಲಗಲು ಸಾಧ್ಯ ಇಲ್ಲ, ಕೃಷ್ಣ ಮಲಗಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ. ಧರ್ಮನ ದುರ್ಯೋಧನನ ಜ್ಞಾನ ಕೃಷ್ಣ ಮಲಗಿದ್ದಾನೆ, ಅರ್ಜುನನ ಜ್ಞಾನ ಕೃಷ್ಣ ಮಲಗಿಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡಬೇಕೀಗ. ಅದಕ್ಕೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯಹ. ಕೃಷ್ಣ ಅರ್ಜುನ ತಿಳ್ಕೊಂಡಿದ್ದು ಎದ್ದಿದ್ದಾನೆ, ದುರ್ಯೋಧನ ತಿಳ್ಕೊಂಡು ಮಲಗಿದ್ದಾನೆ. ಕೃಷ್ಣ ಏನ್ ಮಾಡ್ಬೇಕು ಗೊತ್ತಾ, ಅವ್ರ ವಂಶವಂಶನ ಮಲಗಿಸಿಬಿಡ್ತಾನೆ. ಯಾರು ಮತ್ತೆ ಹೇಳಾಗೇ ಇಲ್ಲ. ದುರ್ಯೋಧನ ಎಲ್ಲ ರಣರಂಗದಲ್ಲಿ ಬಿದ್ದವರೇ, ಒಬ್ಬರು ಹೇಳಕ್ ಸಾಧ್ಯವಾಗ. ದೇವರನ್ನ ತಪ್ಪು ತಿಳ್ಕೊಂಡ ವ್ಯಕ್ತಿ ಮುಂದುವರಲಿಕ್ಕಾಗೋದಿಲ್ಲ. ಕೃಷ್ಣ ದುರ್ಯೋಧನ ಉಪಾಸನೆ ತತ್ವಪಾಸನೆ. ಅರ್ಜುನ ತಿಳ್ಕೊಂಡ ದೇವರು ಮಲಗಿಲ್ಲ, ಯಾಕಕ್ಕೆ ಗೊತ್ತಾ, ಅವ್ರು ನಿಜವಾಗ್ಲೂ ಮಲಗಿದ ಯಾರು ಹೇಳಕ್ ಸಾಧ್ಯ ಇಲ್ಲ. ಭಗವಂತ ಮಲಗಿದ ಅಂತ ಕೇಳಿದ್ರೆ ನಾವ್ಯಾರು ಬದಲಿಕ್ಕೆ ಸಾಧ್ಯ ಇಲ್ಲ. ಫ್ಯಾನ್ ನೋಡಿ ತಿರುಗ್ತಾ ಇರುತ್ತೆ, ಕರೆಂಟ್ ಇದೆ, ಇಷ್ಟೇ ಗ್ಯಾರೇಜ್. ಕರೆಂಟ್ ಬುಕ್ ನೋಡಿದ್ರೆ ಯಾರು ಆಗ್ಬಿಟ್ಟು ಕರೆಂಟ್ ಇದೆ ನೋಡೋದಕ್ಕೆ ಹೋಗುತ್ತೆ. ಚಾ ಓಪನ್ ಮಾಡ್ಬಿಟ್ಟು ಕೈ ಇಟ್ಟು ನೋಡ್ತಾರೆ ಯಾರು ಕೂಡ. ನೋಡಿದ್ರೆ ಎಷ್ಟು ಮೂರ್ಖನಾಗ್ತಾನು. ತಾನು ಹೇಗೆ ನೋಡ್ತಾನೆ, ಲೈಟೋ ಫ್ಯಾನ ನೋಡ್ತಾರೆ, ಇಲ್ಲ ತಾನು ಹಾಕಿ ನೋಡ್ತಾರೆ ಅಷ್ಟೇ. ಕೃಷ್ಣ ಇವರು ನಾವೆಲ್ಲ ಇದ್ದೇವ್ ಇದ್ದಾನೆ ಅಷ್ಟೇ. ಸಿಂಪ್ಲೆಸ್ಟ್ ಪಾಸಿಬಲ್ ಆನ್ಸರ್ ಇದುವರು. ಗಾಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇದೆಯೋ ಇಲ್ಲೋ ಇದೆ. ಉಸಿರಾಡಿದ್ರೆ ಬದುಕಿದ್ದೇವಲ್ಲ ಇವತ್ತು. ಗಾಳಿ ನಮ್ಮ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಗಾಳಿ ನೋಡಿದ್ರೆ ಗಾಳಿ ಇದೆ ಅಂತ ಹೇಳ್ತೇವೆ ನಾವು, ಗಾಳಿ ನೋಡಿಲ್ಲ ಗಾಳಿ ಇದೆ ಅಂತ ಹೇಳ್ತೇವೆ. ಅದೇ ರೀತಿ ದೇವರು ನೋಡಿಲ್ಲ ದೇವರು ಇದೆ ಅಂತ ಯಾಕೆ ಹೇಳಕ್ ಬರೋದಿಲ್ಲ ನಿಮಗೆ? ಅಲ್ಲೇ ಗೊತ್ತಿಲ್ಲ ನಮ್ಗೆ. ಗಾಳಿ ನಮಗೆ ಬೇಕು ಅಂತ ಗೊತ್ತಿಲ್ಲ, ದೇವ್ರು ಬೇಕು ಅಂತ ಗೊತ್ತಿಲ್ಲ ಅನ್ನೋದೇ ನಮ್ಮ ಸಮಸ್ಯೆ. ಅರ್ಜುನಿಗೆ ಗೊತ್ತು ಕೃಷ್ಣ ಮಲಗಿಲ್ಲ, ಅದನ್ನ ನಮಗೊಂದು ಪ್ರಶ್ನೆ ಬರುತ್ತೆ. ನಿಮಗೇನು ಗೊತ್ತು ಕೃಷ್ಣ ಮಲಗಿಲ್ಲ ಅದು ಅರ್ಜುನ ತಿಳ್ಕೊಂಡ ಅಂತ ಹೇಳಿ ಕೇಳಿದ್ರೆ ಅರ್ಜುನ ಏನ್ ಮಾಡ್ದ ಅಂತ ಅಲ್ಲಿ ಹೇಳ್ತಾರೆ. ಪ್ರಹೋ ಅತಿಷ್ಠತ್ ಕೃತಾಂಜಲಿ, ಕೃಷ್ಣ ನಮಸ್ಕಾರ ಮಾಡಿದ್ರೆ ಇದೇ ಗುರುತು. ಅನೇಕರಿಗೆ ಶಾಸ್ತ್ರ ಗೊತ್ತಿರಬೇಕು, ಮಲಗಿದವರಿಗೆ ನಮಸ್ಕಾರ ಮಾಡಬಾರದು ಅಂತ ಶಾಸ್ತ್ರ ಹೇಳಿ, ಮಲಗಿದವರಿಗೆ ನಮಸ್ಕಾರ ಮಾಡಬಾರದು. ಅರ್ಜುನ್ ನಮಸ್ಕಾರ ಮಾಡದ ಅಂದ್ರೆ ಅರ್ಜುನ್ ಏನ್ ಗೊತ್ತಿದೆ ಅಂತ ಆಯ್ತೀಗ, ಕೃಷ್ಣ ಮಲಗಿಲ್ಲ ಅಂತ ಗೊತ್ತಿದೆ ಅಂತ ಅರ್ಥ. ಸಿಂಪಲ್ ಆನ್ಸರ್. ದುರ್ಯೋಧನ ಮಾಡಲಿಲ್ಲ, ಕೃಷ್ಣ ಮಲಗಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟ. ಈ ಮಾತಿರೋದು ಮಲಗಿದ್ದವರು ನಮಸ್ಕಾರ ಮಾಡಬಾರದು, ನಮಗ್ ಪ್ರಶ್ನೆ ಇಲ್ಲ. ಯಾರಿಗೂ ನಮಸ್ಕಾರವನ್ನು ತೀರ್ಮಾನ ಮಾಡ್ಕೊಂಡಿರೋದ್ರೆ ನಾವು ಮಲಗಿದ್ದಾರೆ ಅಂತ ಪ್ರಶ್ನೆ ಬರೋದೇ ಇಲ್ಲ. ನಮಸ್ಕಾರದ ಕಾನ್ಸೆಪ್ಟ್ ಇದ್ದರೆ ಯಾರಿಗೆ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ಎದ್ದವರು ನಮಸ್ಕಾರ ಮಾಡಬೇಕು. ಫೋನ್ನಲ್ಲಿ ಯಾರು ನಮಸ್ಕಾರ ಮಾಡೋದಿಲ್ಲ ಪುಣ್ಯಕ್ಕೆ, ಬಾಯಿಲಂತಾರೆ. ಫೋನ್ನಲ್ಲಿ ಯಾರು ಮಾಡಿದ್ರೆ ಕಾನ್ಸೆಪ್ಟ್ ಕೆಲವು ಮಾಡಿದ್ರೆ ಅವ್ರು ಎಷ್ಟು ಬುಟ್ಟು ಇರಬೇಕು. ಯಾರು ಹೇಳಿದಷ್ಟು ಫೋನ್ ಕೆಳಗೆ ಸಾಕಾಗ ನಮಸ್ಕಾರ ಹಾಕಿಬಿಟ್ರೆ ಅದು ಕಾನ್ಸೆಪ್ಟ್ ಆದ್ರೆ ಹೇಗೆ? ವಿಡಿಯೋ ಫೋನ್ ಆದ್ರೆ ಏನಾದ್ರು ಸ್ವಲ್ಪ ಯೋಚನೆ ಮಾಡಬಹುದು. ಬರೀ ಆಡಿಯೋ ನಮಸ್ಕಾರ ಮಾಡಲಿಕ್ಕೆ ಬರೀ ಬಾಯಿಲಂದ್ರೆ ಸಾಕಷ್ಟೇ, ಬಾಯಿಲಂದ್ರೆ ಸಾಕು. ಅಂದ್ರೆ ಯಾವ್ಯಾವ ತಕ್ಕಂತೆ ಮಾಡಬೇಕಲ್ಲ. ಅರ್ಜುನ್ ನಮಸ್ಕಾರ ಮಾಡಿದ ಅಂದಮೇಲೆ ಕೃಷ್ಣ ಮಲಗಿಲ್ಲ ಅಂತ ಗ್ಯಾರಂಟಿ ಗೊತ್ತು ಅರ್ಜುನನಿಗೆ. ಮತ್ತೆ ಕೈ ಮುಗಿದು ಅರ್ಜುನ ಸ್ಥಿತಿ ನೋಡಿ, ಎಲ್ಲಿ ಕೂಡಬೇಕು ಯೋಚನೆ ಮಾಡಲಿಲ್ಲ ಅಕ್ಕ, ನಿಂತು ಬಿಟ್ಟಂತ ಅರ್ಜುನ. ಬಲಗಳ ಕೂಡ ಯೋಚನೆ ಮಾಡದೇ ಇಲ್ಲ, ದುರ್ಯೋಧನ ಕೂತ, ಅರ್ಜುನ ಕೂಡಲೇ ನಿಂತು ಬಿಟ್ಟಿದ್ದಾನೆ. ತಮಾಷೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಎಲ್ಲಿ ಪಾದಯೋಹು, ಪಾದ ಹತ್ರ ನಿಂತ ಮಲಗಿಲ್ಲ ಅಂತ ತಿಳ್ಕೊಂಡಿದ್ದು ಒಂದು, ನಮಸ್ಕಾರ ಮಾಡಿದ್ದು ಪಾದ ಹತ್ರ ಕೂತಿದ್ದು. ಅರ್ಜುನ ಉಪಾಸನೆ ಎಷ್ಟು ಚೇಂಜ್ ಆಗ್ತಾ ಹೋಗ್ತಾ ಇದೆ. ದುರ್ಯೋಧನ ಮಲಗಿದ್ದಾನೆ ಅಂತ ತಿಳ್ಕೊಳ್ಳೋದು, ಕಾಲ ಹತ್ರ ಕೊಡೋದಿಲ್ಲ ಅಂತ ಹೇಳೋದು, ತಲೆ ಹತ್ರ ಕೊಡೋದು, ಇವೆಲ್ಲ ಬಿಂಕವನ್ನು ಮಾಡ್ತಾನೆ. ಇಷ್ಟು ಮಾಡಿದ ಕಷ್ಟ ಕಣ್ಣು ತೆಗೆದ, ಆ ಕಣ್ಣು ತೆಗೆದನ್ನು ಇಷ್ಟೊತ್ತು ಕೂಡ ತೆಗೆದಿದ್ದ, ತೆಗೆದು ತೋರಿಸಿದ್ದಿಲ್ಲ, ಈಗ ತೆಗೆದಂತ. ಆ ಕ್ಷಣಕ್ಕೆ ಅರ್ಜುನ ಅಂತ ಮಾತಾಡ್ತಾನೆ ಕೃಷ್ಣ, ಅಲ್ಲೇ ತೋರಿಸ್ತಾನೆ ಯಾರು ರೈಟ್ ಅಂತ ಹೇಳ್ಬಿಟ್ಟು. ಅರ್ಜುನ ಅಂತ ಮಾತಾಡ್ತಿದ್ದೆ ನಾನು, ಅರ್ಜುನ ಯಾವಾಗ ಬಂದೆ? ದುರ್ಯೋಧನ ಹೊರತಾನೆ, ನಾನು ಮೊದಲೇ ಬಂದೆ ಕೃಷ್ಣ ಶುರು ಮಾಡಿದೆ ಅಂತ ಆತರ. ಮೊದಲು ಬಂದವನು ಕರೆಯುತ್ತಾ ಡಬ್ಬ ಇಟ್ಟು ಬಿಡ್ತಾ ಡಬ್ಬನ ಸೀಮೆ ಎಣ್ಣೆಗೆ, ಅವನು ಮೊದಲೇ ಬಂದೆ ಅಂತ ಕೇಳಿದ್ರೆ ಡಬ್ಬ ಇಟ್ಟಾಗುತ್ತೆ, ಈಗ ನಿಂತ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ಆತ ಹೇಳ್ತಾರೆ ನಾನು ಮೊದಲೇ ಬಂದಿದ್ದೇನೆ, ಕಾಣ ಕೂತ್ಕೋಬೇಕಾಗಿದ್ರೆ ಎಲ್ಲೋ ಕುತ್ಕೊಂಡ್ಬಿಟ್ರೆ ಹೋಗ್ಬಿಟ್ಟು ಕಾಣ ಕೊಡ್ಬೇಕು ಬೇಕು ತಾನೇ. ಈಗ ನೀನು ಅನುಗ್ರಹ ಬೇಕು ಅಂದ್ರೆ ಕಾಣ ಕೊಡ್ತಾರೋ ಬೇರೆ ಕಡೆ ಕೊಡ್ತಾರೋ? ನಾನು ಬಂದಿದ್ದೇನೆ. ಹೋ, ನೀನು ಬಂದಿದ್ಯಾ? ಸರಿ, ನೀನು ಬಂದಿದ್ಯಾ ಅಂತ ಹೇಳಿದಾಗಲೇ ಹೋಗೋಣ ಅಂತ ಗ್ಯಾರಂಟಿ ಹೇಳಿ ಬಂದಿದ್ದೆ. ನೀವು ಬಂದ್ರೆ, ನೀವು ಬಂದ್ರೆ ಅಂದ್ರೆ ಹೋಗುದು ಅಂತ ಅರ್ಥ ಆಗ ಹಾಗೆ. ಕೃಷ್ಣಗೆ, ಓ, ಏನ್ ಸಮಾಚಾರ ಬಂದಿದ್ದೀರಿ? ಎಂಥ ಸರ್ವಜ್ಞ ಹಾಗೆ ಮಾತಾಡ್ತಾನೆ, ಏನು ಬಂದಿದ್ದೀರಿ? ಕೃಷ್ಣ, ಯುದ್ಧ ಶುರುವಾಗ್ತಾ ಇದೆ ಗೊತ್ತಲ್ಲ, ಅದಕ್ಕೆ ಸಹಾಯ ಕೇಳಕ್ಕೆ ಬಂದಿದ್ದೇವೆ. ಇಬ್ಬರು ಅದಕ್ಕೆ ಬಂದಿದ್ದೀರಾ? ಹೌದು. ಇಬ್ಬರಿಗೂ ಕೊಡ್ತೇನೆ ಪರಮಾತ್ಮ, ಮೊದಲೇ ಹೇಳ್ಬಿಡ್ತಾನೆ, ಇಬ್ಬರಿಗೂ ಕೊಡ್ತೇನೆ ಪರಮಾತ್ಮನ ಹತ್ರ. ಅಷ್ಟು ಜನಕ್ಕೆ ಲಿಮಿಟೆಡ್ ಡಿಲೇ ಇಲ್ಲ, ಎಷ್ಟು ಜನಕ್ಕೆ ಬೇಕಾದ್ರೆ ಕೊಡಿ, ಇಬ್ಬರು ಬಂದು ಇಬ್ಬರಿಗೂ ಕೊಟ್ಬಿಡ್ತೇನೆ ಬಿಡಿ, ಯೋಚನೆ ಮಾಡಬೇಡಿ. ಆಗ್ತಷ್ಟೇ ಪರಮಾತ್ಮ ಮುಂದಿಟ್ಟ ಮತ್ತೊಂದು ಪ್ರಶ್ನೆನ, ಇಬ್ಬರಿಗೂ ಕೊಡ್ತೇನೆ ಇಷ್ಟೇ. ಒಂದು ಕಡೆ ನಾನು ಮಾತ್ರ, ಇನ್ನೊಂದು ಕಡೆ ನನ್ನ ಸೈನ್ಯ ಪೂರ್ತಿ ಇಡ್ತೇನೆ ಅಂತ ಹೇಳ್ತಾರೆ. ನಾರಾಯಣ ಸೇನೆ ಪೂರ್ತಿ ಒಂದು ಕಡೆ 10 ಲಕ್ಷ ಸೈನಿಕರು, 10 ಲಕ್ಷ ಸೈನಿಕರು, ನನ್ನ ಮಕ್ಕಳೇ ಮತ್ತೆ ಬೇರೆಯವರಲ್ಲ. ನಾರಾಯಣ ಅಪ್ಪಯ್ಯ ತಾಮ್ ಅಂತ ಕರೀತಾರೆ. 10 ಲಕ್ಷ ನನ್ನ ಮಕ್ಕಳ ಸೇನೆಯನ್ನು ಬಿಡ್ತೇನೆ. ಒಂದು ಕಡೆ ನಾನೊಬ್ಬನೇ, ಸೈನ್ಯ ಅಲ್ಲ, ನಾನು ಬರೀ ಕೈಲಿ ಬರೋಣ, ಏನೇನೋ ತರೋದಿಲ್ಲ, ಬರೀ ಕೈಲಿ ಬರ್ತೇನೆ ಅಷ್ಟೇನೆ. ಇಂಥ ನಾನು ಬೇಕೋ, ಈ ಸೈನ್ಯ ಬೇಕು, ಈಗ ಈಕ್ವಲ್ ಮಾಡಿದ್ದೇನೆ, ಯಾರು ಬೇಕು ಆರಿಸ್ಕೊಂಡ್ಬಿಡಿ. ಕಷ್ಟ, ಇಬ್ಬರು ಆರಿಸ್ಕೊಳ್ಳೋ ತಯಾರಾಗ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಸ್ವಲ್ಪ ಇರಿ ಅಂತ ಹೇಳ್ತಾನೆ. ಫಸ್ಟ್ ಯಾರು ಆರಿಸ್ಕೋಬೇಕು ನಾನೇ ಹೇಳ್ತೇನೆ ಅಂತಾನೆ. ಟಾಸ್ಕೆಲ್ಲ ಕಾನ್ಸೆಪ್ಟ್ ಬರುತ್ತಾರೆ, ಯಾರು ಬ್ಯಾಟ್ ಮಾಡಬೇಕು ಅಂದ್ರೆ ಯಾರು ತೀರ್ಮಾನ ಮಾಡಬೇಕಲ್ಲ. ಈಗ ಟಾಸ್ ಯಾರು ತೀರ್ಮಾನ ಮಾಡಬೇಕು? ದೇವ್ರು ತಾನೇ ತೀರ್ಮಾನ ಮಾಡಿದ, ನಾನು ತೀರ್ಮಾನ ಮಾಡ್ತೇನೆ. ಅದಕ್ಕೊಂದು ಯೋಚಿಸ್ಬೇಕಲ್ಲ ಮತ್ತೆ. ಕೃಷ್ಣ ಹೇಳುತ್ತಾನೆ, ಮೊದಲು ಚಿಕ್ಕವರಿಗೆ ಪ್ರಿಫರೆನ್ಸ್ ಅಂತ ಶಾಸ್ತ್ರ ಹೇಳುತ್ತೆ ಅಂತ, ತಾನೇ ಮಾಡಿದ್ದು ಶಾಸ್ತ್ರ. ಚಿಕ್ಕವರು ಮೊದಲು ಚಾನ್ಸ್ ಕೊಡಬೇಕಂತೆ. ಅರ್ಜುನ ಚಿಕ್ಕವನು, ಅರ್ಜುನಗಿಂತ 2 ವರ್ಷ ಚಿಕ್ಕವನು, ದುರ್ಯೋಧನಗಿಂತ ಅರ್ಜುನ ಪೂರ್ತಿ 1 ವರ್ಷ ಚಿಕ್ಕವನು. ಆದ್ದರಿಂದ ಅವನಿಗೆ ಮೊದಲು ಚಾನ್ಸ್, ಅರ್ಜುನ ಮೊದಲು ಕೇಳಬೇಕು, ಅವನು ನೀನು ಕೇಳಬೇಕು ಅಂದ. ದುರ್ಯೋಧನ ಆಗಲೇ ಭಾರಿ ದುಃಖ ಆಗಿತ್ತು, ಪಾಪ, ಓ, ಕಳ್ಕೊಂಡ್ಬಿಟ್ಟೆ ನಾನೀಗ. ಮೊದಲು ಬಂದಿದ್ದು ಒಂದು, ಆದರೆ ಅರ್ಜುನ ಮೊದಲು ಬಂದು ದುರ್ಯೋಧನ ಆಗಲಿಲ್ಲ, ಮೊದಲು ಕಾಣಲಿಲ್ಲ. ಆದ್ರಿಂದ ಮೊದಲು ಬಂದ, ಮೊದಲು ಕೃಷ್ಣ ಏನ್ ಮಾಡೋಕ್ಕಾಗುತ್ತೆ, ಗೆಟ್ ಔಟ್, ಒಂದೇ ವೇಕೆನ್ಸಿ ಹೋಗೋದು, ಮೂರು ಹೋಗ್ತಿತ್ತು ಅಲ್ಲಿಗೇನೆ. ಕೃಷ್ಣ ಬಿಡಲಿಲ್ಲ, ಕೊಡ್ತೇನೆ ಅಂತಾನೆ ಹೇಳಿದ. ಹೇಳಿ, ನಿನಗೆ ಮೊದಲು ಬೇಕು, ಯಾವ್ದು ಬೇಕು ಆರಿಸ್ಕೋಬೇಕು, ಭಾಗ ಮಾಡಿಬಿಟ್ಟಾಗಿದೆ. ಅರ್ಜುನ ಮೊದಲ ಅವಕಾಶ, ಅರ್ಜುನ ಆರಿಸ್ಕೋ ಅಂತ ಹೇಳಿದ್ದ. ಅರ್ಜುನ ಆ ಕ್ಷಣಕ್ಕೆ ಮಾಡಿದ್ದು ವಿಶ್ವ ದಾಖಲೆ ಯಶಸ್ಸಾತನು. ಒಂದು ಕ್ಷಣ ಯೋಚನೆ ಮಾಡಲಿಲ್ಲ, ಆ ಕಡೆ ಈ ಕಡೆಗೆ ಸ್ವಲ್ಪ ಕೇಳ್ತೇನೆ ಅಂತ ಹೇಳಲಿಲ್ಲ, ಏನು ಮಾತಾಡಲಿಲ್ಲ. ಕೃಷ್ಣ, ನೀನ್ ನನಗೆ ಬೇಕು, ಅಷ್ಟು ಸಾಕು, ಮತ್ತೆ ನೀನ್ ನನಗೆ ಬೇಕು, ಅದೊಂದು ಸಾಕೇ ಸಾಕು ಅಂತ ಹೇಳಿಬಿಟ್ಟು ಅರ್ಜುನನ ಸ್ಥಿತಿ ಖಚಿತವಾದ ತೀರ್ಮಾನ. ಆ ಹೊತ್ತಿನಲ್ಲಿ ಬೇರೆ ಟೈಮಲ್ಲಿ ಆಗಿದ್ರೆ, ಬೇರೆ ಟೈಮಲ್ಲಿ ಆಗಿದ್ದೆ ಮಠಕ್ಕೆ ಬರೋಕ್ಕೆ ಯೋಚನೆ ಮಾಡ್ತಿರ್ತಾರೆ, ವ್ರತದ ಕಾಲ ಹೌದು ಎಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿಬಿಡ್ತಾರೆ. ಮಠ ಆದ್ರೆ ಯಾವ ತಿಂಗಳು ಯೋಚನೆ ಆಗಿದ್ರೆ ಬರ್ತೇವೆ ಅಂತ ಹೇಳಿಬಿಡ್ತಾರೆ. ಇಲ್ಲವರು ಅವತ್ತು ಕಟ್ಟು ಇಟ್ಟ ಕೇಳ್ತಾರೆ ಅಂತ ಭಯ ಇರುತ್ತೆ ಪಾಪ ತುಂಬಾ ಜನಕ್ಕೆ. ಆದ್ರೆ ಅರ್ಜುನ ಯೋಚನೆ ಕೂಡ ಮಾಡಲಿಲ್ಲ, ಯುದ್ಧದ ಕಾಲ ತುಂಬಾ ಸೀರಿಯಸ್ ಆಗಿರೋ ಕಾಲ, ಅನೌನ್ಸ್ ಮಾಡಿದ್ದಾನೆ, ಶಸ್ತ್ರ ತರೋದಿಲ್ಲ, ಶಸ್ತ್ರ ಹಿಡಿಯೋದಿಲ್ಲ, ಶಸ್ತ್ರ ತರೋದಿಲ್ಲ, ಶಸ್ತ್ರ ಹಿಡಿಯೋದಿಲ್ಲ, ಯುದ್ಧಕ್ಕೆ ಬರ್ತೇನೆ, ಏನ್ ಮಾಡ್ಬೇಕು ಹೇಳಿ. ಅರ್ಜುನ ತಿಳ್ಕೊತಾನೆ, ಕೃಷ್ಣ ನನಗೆ ನೀನು ಸಾಕು, ನೀನು ಬೇಕು. ಮೂರೋತಲ್ಲಿ ಅರ್ಜುನನ ಉಪಾಸನೆಯ ಕ್ರಮ ಇದೆ. ದುರ್ಯೋಧನ ಏನ್ ಮಾಡಿದ ಗೊತ್ತಾಗ, ಮಹಾಭಾರತದ ತುಂಬಾ ಜನ ಕೇಳಿಲ್ಲ, ಅನೇಕರು ದುರ್ಯೋಧನ ಪರವಾದ ಮಾಡೋದೇ ಜಾಸ್ತಿ. ಪಾಪ ಪಾಪ ದುರ್ಯೋಧನ ಏನ್ರಿ ಮಾಡ್ತಾನೆ, ಅದು ಸೆಕೆಂಡ್ ಚಾನ್ಸ್ ಕೊಟ್ಟು ಕೃಷ್ಣನ ಬಿಟ್ಟ ಅಂತೀರಿ, ಏನ್ ಮಾಡೋಕ್ಕಾಗುತ್ತೆ ಈಗ. ಅರ್ಜುನ ಆರಿಸ್ಕೊಂಡಾಯ್ತು ಈಗಾಗಲೇ, ಅರ್ಜುನ ಆರಿಸ್ಕೊಂಡಾಯ್ತು, ಅದಕ್ಕೆ ಅರ್ಜುನ ಕೃಷ್ಣ ಏನ್ ಪಾಪ ದುರ್ಯೋಧನ ಏನ್ ಮಾಡಿಬಿಟ್ಟ, ಕೃಷ್ಣನ ಆರಿಸ್ಕೊಂಡಿಲ್ಲ, ಸೈನ್ಯ ಆರಿಸ್ಕೊಂಡ್ಬಿಟ್ಟ ಅಷ್ಟೇ, ಚಾಯ್ಸೇ ಇದ್ದಿಲ್ಲಲ್ಲ ಅವನಿಗೆ. ಈ ಪರಿಸ್ಥಿತಿ ತುಂಬಾ ಜನಕ್ಕೆ ಬರುತ್ತೆ. ದುರ್ಯೋಧನ ಮೊದಲ ಚಾನ್ಸ್ ಸಿಕ್ಕಿದ್ದಿದ್ರೆ ಕೃಷ್ಣನೇ ಆರಿಸ್ಕೊಂಡ್ ಬಿಡ್ತಿದ್ದ ಅಂತ ದುರ್ಯೋಧನ ಅಂತಾನೆ ಬಿಡ್ತಾನೋ, ಅವನು ಭಕ್ತರು ಮಾತ್ರ ವಾದ ಮಾಡಬಹುದು, ದುರ್ಯೋಧನ ಭಕ್ತರು ವಾದ ಮಾಡಬಹುದಲ್ಲ. ಆದ್ರೆ ಮಹಾಭಾರತದ ಗ್ರಂಥ ಇಲ್ಲ, ಅದರಂತ ಊಹೆ, ಅದರಂತ ಕಲ್ಪನೆ, ಅದರಂತ ನಿರೂಪಣೆ ಎಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕೊಡ್ತಾರೆ ಅದಕ್ಕಿದ ಆಶ್ಚರ್ಯ. ನಾವು ಈ ಪ್ರಶ್ನೆ ಮಹಾಭಾರತ ಉತ್ತರ ಕೊಡುತ್ತೆ, ಏನ್ ತಮಾಷೆ ಉತ್ತರ ಕೊಡ್ತಾರೆ ಗೊತ್ತಾ? ಇಲ್ಲ, ದುರ್ಯೋಧನ ಮೊದಲು ಆರಿಸ್ಕೊಂಡಿದ್ರು ಕೂಡ ಕೃಷ್ಣನ್ ಆರಿಸ್ಕೋತಾ ಇರಲಿಲ್ಲ, ಯಾರನ್ನ ಆರಿಸ್ಕೋತಾ ಇದ್ದ? ಸೈನ್ಯನೇ ಆರಿಸ್ಕೋತಾ ಇದ್ದ. ನಿಮ್ಗೇನು ಗೊತ್ತು ಅಂತ ಪ್ರಶ್ನೆ. ಮಹಾಭಾರತ ಓದ್ಬೇಕಾಗ, ಯಾವಾಗ ಅರ್ಜುನ ಕೃಷ್ಣ ಬೇಕು ಅಂತ ಅನ್ನೋ, ದುರ್ಯೋಧನ ಏನ್ ಮಾಡಿದ ಗೊತ್ತಾಗ, ಕೃಷ್ಣ ನಿನ್ನ ಸೈನ್ಯ ನನಗೆ ಬೇಕು, ಸೈನ್ಯ ನನಗೆ ಬೇಕು ಅಂತ ಜೋರ ಕೇಳ್ಕೊಂಡ್ಬಿಡ್ತಾನೆ. ಅಂದ್ರೆ ಮನಸ್ಸಲ್ಲಿ ಏನಿತ್ತು ಹೊರಗುತ್ತೆ ಅರ್ಥ ಮಾಡ್ಬೇಕೀಗ. ಅವನು ಏನ್ ಗೊತ್ತಾ ಭಯ ಅವನಿಗೆ, ಆ ಸೆಕೆಂಡ್ ಥಾಟ್ ಅರ್ಜುನ ಇಲ್ಲಿ ಕೃಷ್ಣ ಬಿಡ್ಬೇಡ ಅಂತಾನೋ ಭಯ ಅವನಿಗೆ. ಆ ತಕ್ಷಣ ನನಗೆ ಸೈನ್ಯ ಬೇಕು, ಸೈನ್ಯ ಬೇಕು ಅಂತ ಕೇಳಿಬಿಡ್ತಾನೆ. ಅದೇನ್ ಮಾಡ್ಬೇಕಾಗಿತ್ತು, ಬೇಕಾದ್ರೆ ಬುದ್ಧಿವಂತನಾಗಿದ್ದೆ, ಅಟ್ಲೀಸ್ಟ್ ಸೋ ಮಾಡಬಹುದಾಗಿತ್ತು. ಕೃಷ್ಣ ನಿನ್ನೆ ಆರಿಸ್ಕೊತಿದ್ದೆ, ನಾನು ಏನ್ ಮಾಡೋದು, ಅರ್ಜುನ ಆರಿಸ್ಕೊಂಡ್ಬಿಟ್ಟ, ಹೋಗ್ಲಿ ಬಿಡು, ಸೈನ್ಯ ಕೊಡು ಅಂತ ಕೇಳಬಾರದೆ. ಅವನಿಗೆ ಅಷ್ಟು ಪೇಷನ್ಸ್ ಇಲ್ಲ, ಎಲ್ಲೂ ಅರ್ಜುನ ಕೇಳ್ಬಿಡ್ತಾನಂತ ಭಯ. ತಷ್ಟ ನಿನಗೆ ಕೃಷ್ಣ ನನಗೆ ನಿನ್ನ ಸೈನ್ಯ ಬೇಕು. ಅರ್ಜುನ ದುರ್ಯೋಧನ ಮೆಂಟಾಲಿಟಿ ಗೊತ್ತಾಯ್ತಲ್ಲ ಈಗ. ದುರ್ಯೋಧನ ಅವನ ಸೈನ್ಯಕ್ಕೆ ಬಂದವನು, ಕೃಷ್ಣ ಅವನಿಗೆ ಬೇಕಿಲ್ಲ. ಕೃಷ್ಣ ಯೋಚನೆ ಮಾಡ್ತಿದ್ದ ಏನು ಗೊತ್ತಿಲ್ಲ, ಯಾವಾಗ ಶಸ್ತ್ರ ಹಿಡಿಯೋದಿಲ್ಲ ಅಂತ ಹೇಳಿಬಿಟ್ಟಲ್ಲ, ಅದೇ ಕತೆ ಮೂರೋದು. ಇಂತ ಅರ್ಜುನ ಕೃಷ್ಣಂತ ನಾನೇನು ಮಾಡಲಿ, ತೀರ್ಮಾನ ಮಾಡಿಕೊಂಡಿದ್ದು ಕೇಳಿದ್ದೇ ಕೆಲಸ. ಈ ಕಥೆ ನೋಡಿದಾಗ ನಮಗೊಂದು ಪ್ರಶ್ನೆ ಬರುತ್ತಾಗ, ಹಾಗಿದ್ರೆ ಕೃಷ್ಣ ಯಾಕೆ ಅರ್ಜುನ ಚಾನ್ಸ್ ಕೊಡಬೇಕಾಗಿತ್ತು? ದುರ್ಯೋಧನ ನೀರು ಆರಿಸ್ಕೊಂತ ಹೇಳಿದ್ರೆ ಮೂರು ಹೋಗ್ತಿತ್ತಲ್ಲ, ಸಿಂಪಲ್ ಆಗ್ತಿತ್ತು ಪ್ರಶ್ನೆ, ಸಿಂಪಲ್ ಆಗ್ತಿತ್ತಲ್ಲ, ಯಾಕೆ ಹಾಗೆ ಮಾಡಲಿಲ್ಲ? ನಮ್ಮ ಪ್ರಕಾರ ಖಂಡಿತ ದುರ್ಯೋಧನ ಯಾರು ಆರಿಸ್ಕೋತಾ ಇದ್ದ? ಸೈನ್ಯನೇ. ಅರ್ಜುನ ಕೃಷ್ಣ ಆರಿಸ್ಕೋತಾ ಇದ್ದ. ಯಾಕೆ ಹೀಗೆ ಮಾಡಲಿಲ್ಲ? ಯಾರು ಯೋಚನೆ ಮಾಡೋದೇ ಇಲ್ಲ. ಯಾಕಂದ್ರೆ ಮಹಾಭಾರತದ ಓದೆಯಲ್ಲೇ ಯೋಚನೆ ಮಾಡೋದೇನು ಬಂತು? ಯೋಚನೆ ಮಾಡಿ ಓದಿ ಆದ ಮೇಲೆ ಇವತ್ತು ಓದೋಕ್ಕಾಗಲ್ಲ, ಇಲ್ವೇ ಇಲ್ಲ, ಟಿವಿ ನೋಡೋದ್ರಿಂದ ಅದರಲ್ಲಿ ಯೋಚನೆ, ನಮ್ಮಲ್ಲಿ ಯೋಚನೆ ಇಲ್ಲೇ ಇಲ್ಲ. ಇವತ್ತು ನೋಡೋದ್ರೆ ಯೋಚನೆ ಅರ್ಧ ಕಡಿಮೆ ಮಾಡ್ಕೊಳ್ಳೋದು ಅಂತ ಅರ್ಥ. ಯೋಚನೆ ಅರ್ಧ ಕಡಿಮೆ ಮಾಡ್ಕೊಳ್ಳೋದು ಯಾವಾಗಲೂ ಕೂಡ. ಅದಕ್ಕೆ ಬೇಸ್ಟ್ ಪ್ರಾಬ್ಲಮ್ ಕೊಟ್ಟಾಗ ಏನ್ ಮಾಡ್ತಾರೆ ಗೊತ್ತಾ? ಆಸರೆ ಮಾಡೋಕೆ ಬಿಡೋದಿಲ್ಲ. ನೋಡ್ಬಿಟ್ರೆ ಅವನಿಗೆ ಯೋಚನೆ ಮಾಡಿ ಕಡಿಮೆ ಮಾಡಿಬಿಡ್ತಾನೆ. ಆಗ್ಲಿ ಯೋಚನೆ ಮಾಡಿ ಕಡಿಮೆ, ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾನೆ ಫಸ್ಟ್. ಅದು ಬರುತ್ತೋ ಬಿಡುತ್ತೋ, ಕಷ್ಟ ಉತ್ತರ ಹೇಳೋದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಹೇಳ್ತೇನೆ ಅಂತ ಹೇಳ್ತಾನೆ. ಯೋಚನೆ ಮಾಡ್ತಾನಲ್ಲ, ಅದೇ ಅವನ ಟ್ರೈನಿಂಗ್ ಆಗುತ್ತೆ. ಯೋಚನೆ ಮಾಡಿ 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 ಅವ್ನ ಬ್ರೈನ್ ಡೆವಲಪ್ ಆಗುತ್ತೆ, ಅದು ಎಕ್ಸ್ಟೆಂಡ್ ಆಗುತ್ತೆ. ಆ ಚಾನ್ಸೇ ಅವನಿಗೆ ಒಳ್ಳೆ ಅವಕಾಶ ಕೊಡು. ಇಲ್ಲಿ ಮಹಾಭಾರತ ರಾಮಾಯಣವನ್ನು ಯೋಚನೆ ಮಾಡಿದಷ್ಟು ಉತ್ತರವೇ ಸಿಗುತ್ತೆ. ಅಲ್ಲಿ ಹೇಳಿದ ಅಥಾಪೋ ಬ್ರಹ್ಮ ಜಿಜ್ಞಾಸ ಅಂತಾನೆ ಕರೆದರು. ಕೃಷ್ಣ ಯಾತಕ್ಕೆ ಹಾಗೆ ಮಾಡಲಿಲ್ಲ ಅಂದ್ರೆ, ಹಾಗೆ ಮಾಡಿದ್ರೆ ದುರ್ಯೋಧನ ಖಂಡಿತ ಕೃಷ್ಣನ ಆಚಿಸುತ್ತಿದ್ದಲ್ಲ, ವಿಚಾರ ಬೇರೆ. ಅರ್ಜುನ ಕೃಷ್ಣನ ಆಚಿಸ್ಕೋತಾ ಇದ್ದ. ಆದರೆ ಒಂದು ಸಂಶಯ ನಮಗೆ ಬರೋದು ಅರ್ಜುನನ ಬಗ್ಗೆ. ದುರ್ಯೋಧನ ಸೈನ್ಯ ಆರಿಸ್ಕೊಂಡು ಬಿಟ್ಟ, ಅದಕ್ಕೆ ಅರ್ಜುನ ಕೃಷ್ಣನ ಆರಿಸ್ಕೊಂಡ ಏನು? ಅರ್ಜುನಿಗೆ ಡೌಟ್ ಬರ್ತಿತ್ತು ನಮಗೆ. ಅರ್ಜುನ ಭಕ್ತನ ಅಲ್ಲ ಪಾಪ, ನಿರ್ವಾಹಿಲ್ಲ ಪಾಪ, ಇರೋ ಎರಡು ಸೈನ್ಯನ ದುರ್ಯೋಧನ ಆರಿಸ್ಕೊಂಡು ಬಿಟ್ಟ. ನಿರ್ವಾಹಿಲ್ಲ ಕೃಷ್ಣ, ಕೃಷ್ಣ ಇನ್ನೊಂದೇನು ಗೊತ್ತಾಗುತ್ತೆ ಅನೇಕರಿಗೆ ಗೊತ್ತಿಲ್ಲ, ಕೃಷ್ಣನಿಗೆ ಆಗ 70 ವರ್ಷ ಆಗೋಗ್ಬಿಟ್ಟಿತ್ತಾಗಲೇ. ಕೃಷ್ಣನಿಗೆ 70 ವರ್ಷ 7 ತಿಂಗಳು ಅಷ್ಟೊತ್ತಿಗೆ ಅಂದ್ರೆ ಮುದುಕ, ನಮ್ಮ ಲೆಕ್ಕದ ಪ್ರಕಾರ ಮುದುಕ. ಯುದ್ಧಕ್ಕೆ ಮುದುಕನ ಆಡಿಸ್ಕೋತಾರೆ ಯಾರಾದ್ರೂ ಕೂಡ? ಕೃಷ್ಣ ಅದು ಶಸ್ತ್ರ ಬರೀ ಕೇಳಿ ಬೇರೆ ಮುದುಕಾದ್ರೆ ಇನ್ನೇನ್ ಮಾಡ್ತಾರೆ ಯೋಚನೆ ಮಾಡಿ? ದುರ್ಯೋಧನ ಈ ರೀತಿ ಸ್ಪಷ್ಟ ತಿಳ್ಕೊಂಡವರು ಕೃಷ್ಣನ ಬಗ್ಗೆ. ಅಂದ ಮೇಲೆ ದುರ್ಯೋಧನ ಕೃಷ್ಣನ್ ಎಂದೂ ಆಡಿಸ್ಕೋತಾ ಇದ್ದಿಲ್ಲ, ಅರ್ಜುನ ಆಡಿಸ್ಕೋತಾ ಇದ್ದ. ಆದ್ರೆ ಮೊದಲ ಅವಕಾಶ ಕೊಟ್ಟಿದ್ದಕ್ಕೆ ಏನಾಯ್ತು ಗೊತ್ತಾ? ಅರ್ಜುನ ನಿರ್ವಾಹದಿಂದ ಆರಿಸ್ಕೊಂಡ ಅಂತ ತಪ್ಪು ತಿಳ್ಕೊಂಡ್ಬಿಡ್ಬೇಡಿ. ಅರ್ಜುನ ಉದ್ದೇಶವು ಕೃಷ್ಣನ್ನೇ ಆರಿಸ್ಕೊಂಡ ಅಂತ ಗೊತ್ತಾಗಬೇಕಾದ್ರೆ ಮೊದಲು ಚಾನ್ಸ್ ಕೊಟ್ಟರೆ ಮಾತ್ರ ಗೊತ್ತಾಗುತ್ತೆ. ದುರ್ಯೋಧನನಿಗೆ ಆ ಪ್ರಶ್ನೆ ಬೇರೆ. ಅರ್ಜುನನ ಹಿರಿಮೆ ಎತ್ತಿರಬೇಕಾಗಿತ್ತು ಕೃಷ್ಣ. ಅರ್ಜುನನ ಹಿತ್ತಿ ಹಿರಿಮೆ ಎತ್ತಿಡಿದು ಆತ ಪಾಸಿಟಿವ್ಲಿ ಭಕ್ತ ಅಂತ ತೋರಿಸಬೇಕಾಗಿತ್ತು. ದುರ್ಯೋಧನನ ಬಗ್ಗೆ ಇರೋ ಗಮನಕ್ಕಿಂತ ಅರ್ಜುನ ಬಗ್ಗೆ ಗಮನ ಜಾಸ್ತಿ. ಅರ್ಜುನನ ಸಂರಕ್ಷಣೆ ಮೊದಲ ಉದ್ದೇಶ, ದುರ್ಯೋಧನ ವಿನಾಶ ಅನಂತರದ ಉದ್ದೇಶ. ನಮಗೀಗ ಶ್ಲೋಕ ಅರ್ಥ ಆಗುತ್ತೆ. ಪರಿಪ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಆ ಶ್ಲೋಕ ಓದಿ. ಮೊದಲು ವಿನಾಶಾಯ ಚ ದುಷ್ಕೃತಾಂ ಹೇಳಿ ಆಮೇಲೆ ಪರಿತ್ರಾಣಾಯ ಸಾಧೂನಾಂ ಹೇಳಲಿಲ್ಲ. ಮೊದಲು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಜ್ಜದ ಸಂರಕ್ಷಣೆ ಫಸ್ಟ್, ದುರ್ಜನರ ವಿನಾಶ ಆಮೇಲೆ. ಅದಕ್ಕೇನೆ ಅರ್ಜುನನನ್ನು ಮೊದಲು ಎತ್ತಿಡಿದ ಪರಮಾತ್ಮ, ದುರ್ಯೋಧನ ಆಮೇಲೆ ಅವಕಾಶ ಕೊಡುತ್ತಾರೆ. ಆ ಶ್ಲೋಕದ ತಕ್ಕಂತೆ ಭಗವಂತ ಮಾಡಿರು. ಇವತ್ತು ಲೋಕದಲ್ಲಿ ಯಾವಾಗಲೂ ಹಾಗೇನೆ, ಯಾರು ಸ್ಕೂಟರ್ ಹೋಗ್ತಿರ್ತಾರೆ ಅಪ್ಪಂತ ಬಿದ್ದು ಬಿಡ್ತಾರೆ. ಮೊದಲು ಯಾರು ನೆತ್ತಾರೆ, ಸ್ಕೂಟರ್ ನೆತ್ತಾರೋ ಮದ್ದನ್ನು ನೆತ್ತಾರೋ? ಸ್ಕೂಟರ್ ಎತ್ತಿ ಒರೆಸಿಟ್ಟು ಆಮೇಲೆ ಎತ್ತರ ಕೊಡೋದು ಗತಿ ಏನಾಗಬೇಕಾಗ್ತದೆ? ಸ್ಕೂಟರ್ ಯಾರು ಎತ್ತಾರ ಗೊತ್ತಾ? ಸ್ಕೂಟರ್ ಓನರಾದ್ರೆ ಸ್ಕೂಟರ್ ಎತ್ತಾನೆ, ಸ್ಕೂಟರ್ ಓನರ್ ಆದ್ರೆ ಫಸ್ಟ್ ಸ್ಕೂಟರ್ ಎತ್ತಾನೆ. ಬಾಡಿಗೆ ಕೊಟ್ಟು ಯಾರಿಗೂ ಒಪ್ಪಿಟ್ಟಿರ್ತಾನೆ ಪಾಪ, ಏನ ಸ್ಕೂಟರ್ ಸ್ಕೂಟರ್ ಎತ್ತಾನೆ. ಆದ್ರೆ ಸಂಬಂಧಪಟ್ಟ ವ್ಯಕ್ತಿ ಮೊದಲು ಎತ್ತಾರೆ, ಅಲ್ಲೂ ತಾರತಮ್ಯ ಉಂಟು. ಬಿದ್ದವರು ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ತದೆ ಅಂತ ತಿಳ್ಕೊಬೋದು. ಸ್ಕೂಟರ್ ಕೊಟ್ಟು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿಬಿಡ್ತಾರೆ. ಸ್ಕೂಟರ್ ಕೊಟ್ಟಿರ್ತಾನೆ, ಸ್ಕೂಟರ್ ಹೋಗಿದ್ರೆ ಫಸ್ಟ್ ಕೇಳ್ತಾನೆ ಪಾಪ, ಸ್ಕೂಟರ್ ಏನಾಯ್ತು ಅಂತ ಕೇಳಿ. ಸ್ಕೂಟರ್ ಕೊಟ್ಟವನಾದ್ರೆ ಇವರು ಅದನ್ನ ಹುಡುಗ ಹಾಗಿದ್ದಾರೆ ಅಂತ ಕೇಳ್ತಾರೆ. ಎಷ್ಟು ಡಿಫರೆನ್ಸ್ ಇದೆ, ಅವ್ರ ಯೋಚನೆ ಮಾಡೋ ರೀತಿಯೇ ಬೇರೆ. ಸಂಬಂಧಪಟ್ಟ ವ್ಯಕ್ತಿಗೆ ಸಂಬಂಧಪಟ್ಟರೆ ವ್ಯಕ್ತಿಯ ಕ್ಷಮೆ ಕೇಳ್ತಾರೆ, ವಸ್ತುವಿಗೆ ಸಂಬಂಧಪಟ್ಟರೆ ವಸ್ತುವಿನ ಕ್ಷಮೆ ಕೇಳ್ತಾರೆ. ಎರಡರ ಡಿಫರೆನ್ಸ್ ಅರ್ಥ ಮಾಡಿಕೊಂಡ್ರೆ ಭಗವಂತನ ಸೈಕಾಲಜಿ ಯಾವಾಗಲೂ ಭಕ್ತರನ್ನು ಉದ್ಧಾರ ಮಾಡೋದಾದ್ರಿಂದ ಅರ್ಜುನಿಗೆ ಕೀರ್ತಿ ಬರಲಿಕ್ಕೆ ಹಾಗೆ ಮಾಡಿದನೆ ಹೊರತು ದುರ್ಯೋಧನ ಸೆಕೆಂಡರಿ ಆದ, ಅರ್ಜುನ ಮೇನ್ ಆದಾಗ. ಇದೆಲ್ಲ ಯೋಚನೆ ಮಾಡಿದಾಗ ದೇವರು ನಮ್ಮನ್ನು ಕಾಪಾಡೋ ರೀತಿ ಏನು ಅಂತ ಅರ್ಥ ಆಗುತ್ತೆ. ದುರ್ಜನ ಸಜ್ಜನರ ಮಧ್ಯೆ ವಿರೋಧ ಬಂದಾಗ ಭಗವಂತ ನೇರ ಮೊದಲು ಕಾಪಾಡೋದು ಯಾರನ್ನ ಅಂದ್ರೆ ಫಸ್ಟ್ ವಿಶೇಷವಾಗಿ ಭಕ್ತರನ್ನ ಕಾಪಾಡಿ ದುರ್ಜನ ಆಮೇಲೆ ಕೊಲ್ತಾನೆ ಅಂತ ಹೇಳ್ತಾರೆ. ಇದು ವಿಚಿತ್ರವಾದ ಮಾತು, ಇದು ಲೋಕದವರ ದೊಡ್ಡ ಪದ್ಧತಿ ಇರುತ್ತೆ. ಎಷ್ಟೋ ಜನ ಮೂಢಭಕ್ತಿರ್ತಾರೆ, ಬಿಟ್ಟುಬಿಡಿ, ಯಾರೋ ಗುರುಗಳೇ ಇರ್ತಾರೆ ಅಂತ ತಿಳ್ಕೊಂಬಣ್ಣಪ್ಪ. ಶಿಷ್ಯ ಮನೆಗೆ ಹೋಗ್ತಾನೆ, ಗುರುಗಳು ತಪ್ಪಂತ ಬಿದ್ದು ಬಿಟ್ಟಿರ್ತಾರೆ. ನಾವು ನಮಸ್ಕಾರ ಮಾಡ್ತಾನೆ ಎತ್ತಾನೆ ಫಸ್ಟ್ ಕೇಳಬೇಕು, ಹಾಗೆ ನಮಸ್ಕಾರ ಮಾಡ್ತಾ ಕೂತು ಮಾಡಬೇಕು. ದೊಡ್ಡಾಡ್ತಿರ್ತಾರೆ ಬಿದ್ದು ಸಾಷ್ಟಾಗ ನಮಸ್ಕಾರ ಹಾಕಿಬಿಡೋದು ಫಸ್ಟ್ ಅವರಿಗೆ. ಅದು ಮೊದಲು ಎತ್ತು ಮಾರ ಅಂತ ಹೇಳ್ತಾರೆ. ಮೊದಲು ಎತ್ತ ನನ್ನ ಗುರುಗಳನ್ನು ಭಾರಿ ದೊಡ್ಡವರು ನಮಸ್ಕಾರ ಮಾಡ್ತೇವೆ, ಶ್ಲೋಕ ಶುರುವಾಗಬಹುದು. ಮೊದಲೇ ದೊಡ್ಡ ಶ್ಲೋಕ ಹೇಳಿಬಿಟ್ಟು ಆಗಲೇ ಇದು ಮಾಡಿದ್ರೆ ಗುರು ಶಾಪ ಹಾಕಿಬಿಡ್ತಾರೆ, ನಿನ್ನಂತ ಕೆಟ್ಟ ಶಿಷ್ಯನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ನಮಸ್ಕಾರ ಮಾಡಬೇಡ ಮಾರಾಯ, ಮತ್ತೆ ಎತ್ತು ಕೊಡಿಸ್ತಾ ನನ್ನ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಫ್ರೆಂಡ್ಸ್ ಎತ್ತೋದಕ್ಕಾಗಬೇಕೆ ಹೊರತು ಪನಿಷ್ ಮಾಡೋದಕ್ಕಲ್ಲ. ಬಿದ್ದವನ್ ಯಾರು ಬಿಡಿಸ್ಕೊಂಡು ಹೋಗ್ತಾರಲ್ಲ, ಸ್ಕೂಟರ್ ಡಿಕ್ಕಿ ಹೊಡೆದು ಹೋಗಿಬಿಡುತ್ತಲ್ಲ, ಮತ್ತೆ ಬಿದ್ದವನ್ ಎತ್ತಬೇಕು, ಬಿಡಿಸ್ತಾನೆ ಆಮೇಲೆ ಹುಡುಕಬೇಕು. ನಾವು ಎರಡೂ ಮಾಡೋದಿಲ್ಲ ಬಿಡಿ, ಸ್ಕೂಟರ್ ಹುಡುಕಲ್ಲ ಬಿಡಿ, ನಾವು ಇನ್ನೊಂದು ಕಡೆ ಓಡೋಗ್ಬಿಟ್ಟಿರ್ತೀವಿ. ಆದ್ದರಿಂದ ಎರಡು ಪ್ರಶ್ನೆನೂ ಇಲ್ಲ, ಮೊದಲು ಬಿದ್ದವನ್ ಎತ್ತಿ ಓದೋನ್ ಆಮೇಲೆ ಹಿಡಿಬೇಕು. ಯಾಕೆ ಹಿಡಿದವನು ಹೊಡೆಯೋದಷ್ಟೇ. ನೀವೀಗ ಬಿದ್ದವನು ಎತ್ತ ಚಾನ್ಸ್ ಇದೆಯಲ್ಲ ನಿಮಗೀಗ. ಇದೆಲ್ಲ ಸೈಕಾಲಜಿ ಓದಿದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಭಿ ಯುಗೇ ಇವಿಗೆ. ಕೊನೆಗೆ ಅರ್ಜುನ ಎಷ್ಟು ಖುಷಿಪಟ್ಟಂತ ಗೊತ್ತಾ? ಕೃಷ್ಣ ನೀನು ಸಿಕ್ಕಿಬಿಟ್ಟೆ ಅಂತ ಅರ್ಜುನ. ದುರ್ಯೋಧನ ಡಬಲ್ ಖುಷಿ ಅವನಿಗೆ. ಎಲ್ಲಿ ಕಷ್ಟ ಸಿಗ್ತಾರೋ ಅಂತ ಅನ್ಕೊಂಡಿದ್ದೆ. ಪ್ರೇರ ದಯ ಅರ್ಜುನ ಸೈನ್ಯ ಹಾಕೊಂಡು ನನಗತಿ ಏನಾಗ್ತಿತ್ತು ಅಂತ ಭಯ ಅವನಿಗೆ. ಮಹಾಭಾರತರು ಹೇಳ್ತಾರೆ, ಜಿತಂ ಮನ್ನೇಶ ಕೇಶವಂ. ಕೃಷ್ಣ ಏನೋ ಪ್ಲಾನ್ ಮಾಡ್ದ, ತಾನ್ ನನ್ನ ಕಡೆ ಬರಬೇಕು ಅಂತ ಪ್ಲಾನ್ ಮಾಡಿದ್ದ. ನಾನು ಬುದ್ಧಿವಂತ, ಸದ್ಯ ಅವಾರ್ಡ್ ಮಾಡಿಬಿಟ್ಟ ಕೃಷ್ಣನನ್ನ ಅಂತೇಳಿ ಕೃಷ್ಣನೇ ಮೋಸ ಹೋದಾಗ ಹೊರಟುಬಿಟ್ಟ ದುರ್ಯೋಧನ. ಕೃಷ್ಣ ಮೋಸ ಹೋಗ್ಬಿಟ್ಟ ಅಂತ ಹೇಳಿ ಹೊರಟೆ ಬಿಟ್ಟಂತ. ಹೊರಟವ್ರು ಫೈನಲಿ ಹೊರಟೆ ಬಿಟ್ಟ, ಮತ್ತೆಂದೂ ಬರಾಗಿಲ್ಲ ಅವನು, ಸತ್ಯ ಹೋಗ್ಬಿಡ್ತಾನೆ. ಆಮೇಲೆ ಕೃಷ್ಣ ಅರ್ಜುನ ಕೇಳ್ತಾನೆ, ಅರ್ಜುನ ಏನೇ ಎಂತ ಕೆಲಸ ಮಾಡಿಬಿಟ್ಟೆ, ಏನೋ ಫಸ್ಟ್ ಆರ್ಸ್ಕೋ ಅಂತ ಕೊಟ್ಟು ಹೀಗೆ ಮಾಡಿಬಿಡೋದ ನೀನೀಗ, ನನ್ನ ಆರಿಸ್ಕೋಬಿಟ್ಟಿಯಲ್ಲ, ನಾನು ಯುದ್ಧನೇ ಮಾಡೋದಿಲ್ಲಯ್ಯ, ಶಸ್ತ್ರ ಹಿಡಿಯೋದಿಲ್ಲಯ್ಯ, ನನ್ನ ಯಾಕೆ ಆರಿಸ್ಕೊಂಡೆ ಅಂತ ಕೇಳಿದ್ರೆ ಅರ್ಜುನ ಹೇಳ್ತಾನೆ, ಕೃಷ್ಣ ನನಗೆ ಗೊತ್ತು, ನೀನು ಗೆಲ್ಲಲಿಕ್ಕೆ ಶಸ್ತ್ರ ಹಿಡಿಬೇಕಾಗಿಲ್ಲ, ನೀನು ಗೆಲ್ಲಲಿಕ್ಕೆ ನಿನಗೆ ಏನೂ ಬೇಕಿಲ್ಲ, ಬಂದು ಕೂತ್ರೆ ಸಾಕು ಗೆದ್ದು ಬಿಡ್ತೇವೆ, ಅದಕ್ಕೆ ನೀನು ಆರಿಸ್ಕೊಂಡೆ ಅಂತ ಹೇಳ್ತಾನೆ. ನೀ ಬಂದು ಕೂತ್ರೆ ಸಾಕು, ಆ ಸೈನ್ಯ ಏನು ಹೊಡೆದಾಡುತ್ತೆ, ನೀನು ಹೊಡೆದಾಡಿಸ ಯುದ್ಧ ಮಾಡೋದರೆಲ್ಲ ಕೂಡ ನಿನ್ನ ಸೈನ್ಯ ಕೆಲಸ ಮಾಡೋದು ಯಾವಾಗ, ನೀನಿದ್ರೆ. ನೀನು ಬಿದ್ದು ನೀನು ಈ ಕಡೆ ಒಂದು ಆ ಕಡೆ ಹೋದ್ರೆ ಅವ್ರು ಸತ್ತಂತೆಯೇ ಲೆಕ್ಕ. ನೀನು ಯಾರತ್ತ ನನಗೆ ಗೊತ್ತಿದೆ ಕೃಷ್ಣ, ನೀನು ಯುದ್ಧ ಮಾಡಿ ಗೆಲ್ಲಿಸ್ಬೇಕಾದವನಲ್ಲ, ನೀನು ಏನು ಮಾಡಬೇಕಾದವನಲ್ಲ, ಅನುಗ್ರಹ ಮಾಡಿ ಕಣ್ಣು ತೆಗೆದ್ರೆ ಸಾಕು ಗೆಲ್ಲಿಸ್ತೀಯ. ನಾನು ಆರಿಸ್ಕೊಂಡಿದ್ದೇನೆ, ಮತ್ತೆ ಅವನು ಕನ್ಫ್ಯೂಸ್ ಮಾಡಬೇಡ ಮಾರಾಯ, ಸರಿಯಾಗಿ ಆರಿಸ್ಕೊಂಡಿದ್ದೇನೆ ಅಂತ ಹೇಳಿಬಿಟ್ಟೆ. ನಾನು ನಿನ್ನ ವಿಷಯ ಅರ್ಥ ಆಗೋದು ಭಾರಿ ಕಷ್ಟ, ಬಲುಬೇಗ ದಾರಿ ತಪ್ಪಿಸ್ಬಿಡ್ತೀಯ, ಅದು ನನಗೆ ಅರ್ಥ ಆಗಿದೆ, ಖಂಡಿತ ನೀನು ತಿಳ್ಕೊಂಡಿದ್ದೇನೆ ನಾನು. ಆಗೊಂದು ಪ್ರಶ್ನೆ ಬಂತು, ಇಂಥ ಎಚ್ಚರಿಕೆ ಅರ್ಜುನಿಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಇಂಥ ಅರ್ಜುನ ಎಚ್ಚರಿಕೆ ಎಲ್ಲಿಂದ ಬಂತು ಅರ್ಜುನನಿಗೆ? ಸಾಮಾನ್ಯ ಅರ್ಜುನ ವಾಲಿಯಾಗಿದ್ದಾಗ ದೊಡ್ಡ ತಪ್ಪು ಮಾಡಿದ್ದವನೇ, ರಾಮದೇವರನ್ನು ಬಿಟ್ಟುಬಿಟ್ಟಿರ್ತಾನೆ ಗಲಾಟಿ ಒಳಗೆ. ಅದೇ ಅರ್ಜುನ ವಾಲಿಯಾಗಿದ್ದ ರಾಮಾಯಣದಲ್ಲೇ ರಾಮದೇವರನ್ನು ಬಿಟ್ಟು ರಾವಣನ ಫ್ರೆಂಡ್ ಆಗಿಬಿಟ್ಟಿರ್ತಾನೆ. ಅದಕ್ಕೆ ರಾಮಾಯಣ ಓದಿಲ್ಲ, ರಾವಣ ಮತ್ತು ವಾಲಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್. ಕೃಷ್ಣ ಅದಕ್ಕೆ ವಾಲಿಯನ್ನು ಕೊಂದು ಹಾಕಿಬಿಡ್ತಾನೆ. ವಾಲ್ಮೀಕಿ ರಾಮಾಯಣ ಓದಿ ವಾಲಿ ರಾವಣರು ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಇಲ್ಲಿ ಅರ್ಜುನ ದುರ್ಯೋಧನನ ಹೇಟ್ ಮಾಡ್ತಾ ಇರ್ತಾನೆ. ಇತ್ತ ಬದಲಾವಣೆ ಯಾತಕ್ಕಾಯ್ತು ಅರ್ಜುನನಿಗೆ? ಅದೇ ಇಂದ್ರನೇ ವಾಲಿ, ಅದೇ ಇಂದ್ರನ ಅರ್ಜುನ, ಟೋಟಲ್ ಚೇಂಜ್ ಯಾತಕ್ಕೆ ಹೀಗಾಯ್ತು ಅಂತ ಕೇಳಿದ್ರೆ ಸರಳ ಉತ್ತರ ಕೊಡ್ತಾರೆ. ಆತ ಯಾರ ತಮ್ಮ ಗೊತ್ತಾ? ಭೀಮಸೇನನ ತಮ್ಮ ಅಂತ ಹೇಳುತ್ತಾರೆ. ಭೀಮಸೇನನ ತಮ್ಮ. ಭೀಮ ಯಾರು ಅಂದ್ರೆ ಎಂದೂ ಮೈ ಮರೆಯದ ದೇವತೆ. ಆತ ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಭಗವಂತನನ್ನು ಮರೆದೇ ಇರತಕ್ಕಂಥ ವ್ಯಕ್ತಿ. ಶುದ್ಧೇ ಭಗವತೆ ಧರ್ಮೇ ನಿರತೋ ಯದೃಕೋತರ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಮಹಾಭಾರತವನ್ನು ಓದಿದ್ರೆ ಆಗ ತಿಳಿಯುತ್ತೆ. ದುರ್ಯೋಧನ ಒಪ್ತಾನೆ ಗೊತ್ತಾ ಈ ಮಾತನ್ನ? ಪಾಂಡವರ ಗೆಲುವು ಏನು ಗೊತ್ತಾ ಕಾರಣ? ಗೀತೆಯಲ್ಲಿ ನೋಡಿದ್ದೇವೆ ಈಗಾಗಲೇ. ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಸೇನ ಕಾಪಾಡ್ತಾನೆ ಅಂದ ಮೇಲೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆ ಭೀಮಸೇನಿಂದ ಡೈರೆಕ್ಷನ್ ತಗೊಂಡು ಅರ್ಜುನ ಬಂದಿರೋದ್ರಿಂದ ಅರ್ಜುನ ಗೆದ್ದಿದ್ದು ತೀರ ಸಹಜ. ಅಂದ್ರೆ ಭೀಮಾನುಜನಾಗಿ ಅರ್ಜುನ ಯಶಸ್ಸು ಗಳಿಸಿದ ಅಂತ ಅರ್ಥ. ಆದ್ರೆ ಭೀಮಸೇನನ ಹಿರಿಮೆ ನಿಜಿ ಮಹಾಭಾರತದಲ್ಲಿ ಯಾವ ಮಟ್ಟದ್ದಾಗಿತ್ತು ನೋಡಬೇಕು. ಅದಕ್ಕೆ ಹೇಳೋದು, ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚ ಇವ ಪ್ರಲಾಪಶ್ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಉಪಾಸನೆ ಮಾರ್ಗ ಅರ್ಜುನ ತಿಳ್ಕೊಂಡ, ತಿಳಿಸಿದ್ದು ಭೀಮಸೇನ. ಅದಕ್ಕೆ ಆತನನ್ನ ಜಗದ್ಗುರುವನ್ನಾಗಿ ಭಗವಂತ ಮಾಡಿದ ಅರ್ಜುನನ ರೀತಿ ಎಜುಕೇಟ್ ಮಾಡಿದ ಭೀಮಸೇನ ಜಗದ್ಗುರುವಾಗಬೇಕು ಅಂತಾನೆ ಭಗವಂತ ಸಂಕಲ್ಪಿಸಿದ್ದು. ಇದು ಭೀಮಸೇನ ಪಾತ್ರದ ಹಿರಿಮೆಯೂ ಆಯಿತು, ಅರ್ಜುನ ಯಶಸ್ಸಿನ ಮೂಲ ಏನು ಅಂತ ಗೊತ್ತಾಯಿತು. ಇದನ್ನೆಲ್ಲ ಹರಿಕಥಾಮೃತ ಒಂದೇ ಪದ್ಯದಲ್ಲಿ ಹೇಳುತ್ತಾರೆ. ಉಪಾಸನೆಯ ಮೇಲೆ ಫಲ ಹೇಗೆ ಅವಲಂಬಿಸಿರುತ್ತೆ ಅಂತ ಪ್ರಶ್ನೆ. ಉಪಾಸನೆಯ ಮೇಲೆ ಫಲ ಹೇಗೆ ಅವಲಂಬಿಸಿರುತ್ತೆ? ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿ ಗಿತ್ತಪನು ತನ್ನ. ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಈ ಪದ್ಯ ಇಡೀ ಇದರ ವಿಶ್ಲೇಷಣೆ. ಹರಿಕಥಾಮಸಾರದ ಪದ್ಯ ಪೂರ್ತಿ ಭಗವದ್ಗೀತೆಯ ಶ್ಲೋಕಕ್ಕೆ ವ್ಯಾಖ್ಯಾನ, ಮಹಾಭಾರತದ ಪ್ರಸಂಗಕ್ಕೆ ಅದು ವಿಶ್ಲೇಷಣೆ. ಎರಡನ್ನು ಏಕಕಾಲಕ್ಕೆ ಮಾಡಿದ ಕೃತಿ. ಅದಕ್ಕೆ ಬೇಸಿಸ್ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆ ವಾಕ್ಯ ನೋಡಿ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿಗೆ ಇತ್ತಪನು ತನ್ನ. ದೇವರು ಪುರುಷಾರ್ಥಗಳಲ್ಲಿ ಪುರುಷಾರ್ಥ, ಸರ್ವತಂತ್ರ ಸ್ವತಂತ್ರ ಅಂತ ಯಾರು ಸರಿಯಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ತನ್ನನ್ನೇ ಕೊಡ್ತಾನೆ, ಅವರಿಗೆ ತನ್ನನ್ನೇ ಕೊಡ್ತಾನೆ. ಆದರೆ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ, ಅದನ್ನು ಬಿಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂತ ಬೇರೆಯವರನ್ನು ಕೇಳ್ತಾರಲ್ಲ, ಅವರಿಗೆ ಅವರು ಕೇಳಿದನ್ನು ಕೊಟ್ಟು ಬಿಡ್ತಾನೆ. ಇದನ್ನು ಮಾಡಿದವರಿಗೆ ತನ್ನನ್ನೇ ಕೊಡ್ತಾನೆ. ಆ ದೃಷ್ಟಾಂತ ಎಲ್ಲಿ ಅಂದರೆ, ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸುರಪತನಯ, ಸುರಪ ಇಂದ್ರ, ಆತನ ಮಗ ಅರ್ಜುನ, ಸುಯೋಧನ ದುರ್ಯೋಧನ. ಅರ್ಜುನ ದುರ್ಯೋಧನರಿಗೆ ಹಾಗೆ ಕೊಟ್ಟನಲ್ಲ, ಹಾಗೆ ಕೊಟ್ಟು ಬಿಡ್ತಾನೆ. ಅರ್ಜುನ ಸರಿಯಾಗಿ ಉಪಾಸನೆ ಮಾಡಿದ್ದಕ್ಕೆ ಹೀಗೆ ಕೊಟ್ಟ, ಆ ತಪ್ಪಾಗಿ ಉಪಾಸನೆ ಮಾಡಿದ್ದಕ್ಕೆ ಹಾಕೊಟ್ಟ. ಎಷ್ಟು ಸುಲಭ ಇದು, ಕರೆಂಟ್ ಮನೆಯಲ್ಲಿ ಸರಿಯಾಗಿ ಉಪಯೋಗಿಸ್ತಾ ಬೆಳಕು ಬಂತು, ಕೈ ಇಟ್ಟುಕೊಳ್ಳಕ್ ಹೋದ ಸತ್ತು ಹೋದ. ಎಷ್ಟು ಡಿಫ್ರೆನ್ಸ್! ಒಂದೇ ಕರೆಂಟೆ, ಪ್ರಾಣ ಬೇಕಾದ್ರೆ ತೆಗೆಯುತ್ತೆ, ಬೆಳಕು ಬೇಕಾದ್ರೆ ಕೊಡು. ಇವತ್ತು ಭಗವಂತ ಏನು ಮಾಡ್ತಾನೆ ಆಮೇಲೆ ತೋರಿಸ್ಕೊಡ್ತಾ ಇದ್ದಾನೆ. ಇವತ್ತು ಹೇಗೆ ಉಪಯೋಗಿಸ್ತೀರ ಹಾಗೆ ಎಷ್ಟು ಸುಲಭವಾಗಿ ಬತ್ತಕ್ಕಂತ ಮಾತದು. ಎಷ್ಟೋ ಜನ ಕೇಳ್ತಾರೆ, ಏನ್ರಿ ನನ್ನ ಕಾರ್ ತಗೊಂಡು, ನಿಮ್ಮ ಕಾರ್ ತಗೊಂಡು 10 ವರ್ಷ ಆಯ್ತು ಅಂತ ಹೇಳ್ತೀವಿ, ಹೊಸ್ತಿದ್ದಾಗಿದೆ, ನಮ್ಮ ಕಾರ್ ನೋಡಿದ್ರೆ ಡಬ್ಬ ಆಗಿಬಿಟ್ಟಿದೆ ಆಗಲಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಹೇಗೆ ಮೇಂಟೆನೆನ್ಸ್ ಆಗಿತ್ತು ಹೇಳಿ ನಿಮ್ಮದೀಗ? ಮೇಂಟೆನೆನ್ಸ್ ಫಸ್ಟ್ ಕ್ಲಾಸ್ ಮೇಂಟ್, ಇನ್ನೊಬ್ರಿಗೆ ಕೊಟ್ಟಿಲ್ಲ, ಇದು ಮಾಡ್ತಾರೆ, ಸೀಮೆ ಎಣ್ಣೆ ಸುರಿಸಿ ಓಡಿಸಿಲ್ಲ, ಅದನ್ನ ಫಸ್ಟ್ ಕ್ಲಾಸ್ ಆಗಿ ಓಡಿಸ್ತಾರೆ. ಅದಕ್ಕೆ ಹೊಂಡಲಾಸ್ ಆಗಿದೆ. ಇವನು ದಿನ ಬೆಳಗಾರೆ ಬರೀ ತಳ್ಳ ಗಾಡಿ ಮಾಡಿ ಕಾರಣ ಏನದಕ್ಕೆ? ಅವರೇ ದರ ಉಪಯೋಗಿಸಿರುಪಯೋಗ ಹೇಗಿರುತ್ತೆ ಅದು ಒಂದು, ಅದಕ್ಕೊಂದು ಯೋಚನೆ ಬೇಕಲ್ಲ, ಅದಕ್ಕಾಗಿರುತ್ತೆ ಅಷ್ಟೇ ಇದೆ. ಕಾರ್ ಬಿಟ್ಟು ದೇಹನೇ ನೋಡಿ ಲೆಕ್ಕ ಹಾಕಿ ನೋಡೋಣಂತೆ. ರಾಘವೇಂದ್ರ ಸ್ವಾಮಿಗಳು ನಗರಕ್ಕೆ ವೃಂದಾವನದಲ್ಲಿ ಕೂತ್ಬಿಟ್ಟು ಗುಡ್ ಬೈ ಟಾಟಾ ಮಾಡಿ ಹೊರಟು ಬಿಟ್ರಲ್ಲ, ಇವತ್ತು ಬೇರೆ ರೋಗ ಮಾಡಿ ಯಾಕೆ ಸಾಯ್ತಾರೆ ಇವತ್ತಿನ ದಿವಸ? ಅದು ಮೇಂಟೆನೆನ್ಸ್ ಆಗಿತ್ತು ಬಾಡಿ ಅವರದ್ದು. ಸತ್ಯ ಧರ್ಮರತ ಯಚ, ಸತ್ಯ ಧರ್ಮಗಳನ್ನು ನಂಬಿ ಬದುಕಿದ್ದರಿಂದ ನಗನಗತ ವೃಂದಾವನದಲ್ಲಿ ಕೂತು ನಾನು ಬರ್ತೇನೆ ಅಂತ ಹೇಳಬೇಕಾದ್ರೆ ಎಂಥ ಒಂದು ಪರ್ಫೆಕ್ಷನ್ ಜೀವನದಲ್ಲಿ ಸಾಧಿಸಿದ್ರು. ಅದು ನೋಡಿದ ನಮಗೆ ಅರ್ಥ ಆಗುತ್ತೆ. ಹೇಗೆ ಉಪಾಸನೆ ಮಾಡ್ತಾರೆ ಹಾಗೆ ಫಲ ಕೊಡುತ್ತಾನೆ, ಹೇಗೆ ಉಪಾಸನೆ ಮಾಡ್ತಾರೆ ಹಾಗೆ ಫಲ ಕೊಡುತ್ತಾನೆ. ಇದು ಉಪಾಸನೆ ಮಾಡತಕ್ಕಂಥ ತಪ್ಪು ಅದಕ್ಕೆ ಕಾರಣವಾಗುತ್ತೆ. ಉಪಾಸನೆ ಮಾಡತಕ್ಕಂಥ ತಪ್ಪು ನಮ್ಮ ಇದಕ್ಕೆ ಸರಿ. ಅದೇ ಕಾಲೇಜು, ಅದೇ ಮೇಸ್ಟ್ರು, ಅದೇ ಹಾಲು, ಅದೇ ಕ್ವಶನ್ ಪೇಪರು, ಅದೇ ಬ್ಯಾಚು, ಅದೇ ಟೈಮಿಂಗ್ಸ್ ಎಲ್ಲ ಅದೇ. ಅಕ್ಕಪಕ್ಕ ಡೆಸ್ಕು, ಇವರು ಫಸ್ಟ್ ರ್ಯಾಂಕ್, ಅವರು ಫೇಲು, ಯಾಕೆ ಹೀಗಾಯ್ತು? ಅದು ಬರೀ ಉತ್ತರವೇ ಡಿಪೆಂಡ್ ಆಗ. ಇಷ್ಟೆಲ್ಲ ಇದ್ರು ಕೂಡ ಸೇಮ್ ಎಕ್ಸಾಮ್ ಇರೋದು, ಮತ್ತೆ ಎಲ್ಲ ಒಂದೇನೆ. ಆದ್ರೆ ವ್ಯತ್ಯಾಸ ಎಲ್ಲಿ ಬಂತು? ಅವನು ಬರವಣಿಗೆ ಮೇಲೆ ವ್ಯತ್ಯಾಸ ಬಂತು. ಅವನು ಕೇಳಿದ್ದೆ ಒಂದು, ಬರೆದಿದ್ದೆ ಒಂದು. ಅವನು ಹೋದ, ಅವನು ಕೇಳಿದ್ದೆ ಒಂದು, ಬರೆದಿದ್ದೆ ಅದನ್ನ, ಆಗ ಒಂದು ಪಾಸ್ ಆಗ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಉಪಾಸನೆಯ ಕ್ರಮ ಎಷ್ಟು ತೀವ್ರವಾದಂತಹ ವ್ಯತ್ಯಾಸವನ್ನು ಮಾಡುತ್ತೆ. ಅದನ್ನೇ ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯಹ. ಈ ಶ್ಲೋಕ ಸೂತ್ರ ರೂಪದಂತ ಶ್ಲೋಕ ಇದೆ. ನಮಗೆ ಇನ್ಮೇಲೆ ಯಾವುದೇ ಇಂಥ ಸಮಸ್ಯೆ ಬಂದರೂ ಕೂಡ ಉಪಾಸನೆ ಸೆಟರೇಟ್ ಮಾಡಿಕೊಂಡ್ರೆ ಮುಗಿದೋಯ್ತು. ಆದ್ರೆ ನಮ್ಮ ಸಮಸ್ಯೆ ಏನು ಗೊತ್ತಾ? ದುರ್ಯೋಧನ ಏನ್ ಮಾಡಿದ್ನಲ್ಲ ಅದನ್ನೇ ನಾವು ಮಾಡೋದು, ಅದೇ ಪದ್ಧತಿಯಾಗಿರೋದು. ದುರ್ಯೋಧನ ಏನ್ ಕೇಳಿದ? ಕೃಷ್ಣ ನೀನು ದಯವಿಟ್ಟು ಬೇಕಾಗಿಲ್ಲ, ನಿನ್ನ ಸೈನ್ಯ ಸಾಕು ಅಂದ. ನಾವು ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅದು ಕೇಳ್ತೇವಲ್ಲ, ಅದನ್ನೆಲ್ಲ ಇಟ್ಕೋಬಾರಾಯ, ನಾನು ಮಾತ್ರ ಬಿಟ್ಟುಬಿಡು ಅಂತ ಪರಮಾತ್ಮ ಹೊರಟು ಬಿಡ್ತಾರೆ. ಇಲ್ಲೇ ಸಮಸ್ಯೆ ಬರೋ. ಇವತ್ತು ದೇವರೇ ಬೇಕು ಅಂತ ಕೇಳೋರಿಗೆ ಕೂಡ ಫಲನೇ ಬೇರೆ. ಯುದ್ಧದಲ್ಲಿ ಗೆಲ್ಲಿಸ್ತಾರೆ. ಕೃಷ್ಣನ ಕೇಳಿದ್ದಕ್ಕೆ ಏನ್ ಸಿಕ್ತು ಗೊತ್ತಾ? ನಮ್ಗೆ ಸಿಟ್ಟು ಬಂದು ತಲೆ, ಪುತ್ರ ಬೇಡ ನಮಗೆ, ಪೌತ್ರ ಬೇಡ, ಆಯುರ ಆರೋಗ್ಯ ಬೇಡವ, ಅಜ್ಜನಿಗೆ ಬೇಕು, ಆತನೂ ಬೇಕಾಗಿತ್ತು, ಅದೆಲ್ಲ ಕೂಡ. ಆದ್ರೆ ಯಾವ ಕೃಷ್ಣನ ಆರಿಸಿಕೊಂಡು ಬಿಟ್ನಲ್ಲ, ಎಲ್ಲ ಬಂತು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವಾ ನೀತಿ ಮತಿರ್ಮಮ. ಎಲ್ಲವನ್ನೂ ಪಡ್ಕೊಂಡ ಅರ್ಜುನ, ಆ ಕೃಷ್ಣನ ನಂಬಿದ್ದಕ್ಕೆಲ್ಲ ಸಿಕ್ತು. ಅದು ಬಿಟ್ಟ ದುರ್ಯೋಧನನಿಗೆ ಎಲ್ಲ ಇದ್ದು ಸತ್ತು ಹೋಗಿಬಿಡ್ತಾರೆ. ಆದ್ರಿಂದ ನಮ್ಮ ಪುತ್ರ ಪೌತ್ರಾದಿಗಳು ಇರೋದು ಬಿಡೋದು ದೊಡ್ಡದಲ್ಲ. ದೇವರ ಅನುಗ್ರಹ ಇತ್ತಂದ್ರೆ ಇಟ್ ವಿಲ್ ಕ್ರೂಸ್ ಎವ್ರಿಥಿಂಗ್. ದೇವರ ಅನುಗ್ರಹ ಇಲ್ಲ ಅಂದ್ಬಿಟ್ರೆ ಯಾರಿದ್ದು ಏನ್ ಮಾಡ್ತಾರೆ? ಆರಿಗಾರಿಲ್ಲ, ಎಲ್ಲ ಹೊರಟೋಗಿಬಿಡ್ತಾರೆ. ಈ ವಿಷಯ ನಮಗೆ ಗೊತ್ತಾಗಲಿಕ್ಕೆ ಭಗವದ್ಗೀತೆ ಕೇಳಿದ ಮೇಲೆ ದೇವರು ಉಪಾಸನೆ ಮಾಡೋ ರೀತಿನೇ ಸಂಪೂರ್ಣ ಬದಲಾವಣೆ ಆಗಬೇಕು. ಅದು ಅದರ ವೈಶಿಷ್ಟ್ಯ. ಆ ದೃಷ್ಟಿಯಿಂದ ಭಗವಂತನ ಈ ಮಹಿಮೆ ಅಪೂರ್ವವಾದದ್ದು. ಇನ್ನು ಮುಂದೆ ನಿನ್ನೆ ಹೇಳಿದ್ದೆ, ಇವತ್ತು ಚಾತುರ್ವರ್ಣದ ಬಗ್ಗೆ ಬರುತ್ತೆ ಅಂತ ಹೇಳಿ, ಇವತ್ತು ಬರಲಿಲ್ಲ, ನಾಳೆ ಬರುತ್ತೆ. ಬರಲೇಬೇಕಲ್ಲ ಅದು, ಇವತ್ತೆಲ್ಲ ಬರಲೇಬೇಕು. ಆದ್ದರಿಂದ ನಾಳೆ ಆ ಬಗ್ಗೆ ಬರುತ್ತೆ. ತುಂಬಾ ಗೊಂದಲ ಇರತಕ್ಕಂಥ ವಿಚಾರವನ್ನ ಅತ್ಯಂತ ಸರಳವಾಗಿ ಪರಿಹಾರ ಮಾಡತಕ್ಕಂಥದ್ದು ಭಗವದ್ಗೀತೆಯ ವೈಶಿಷ್ಟ್ಯ. ಜೊತೆಗೆ ನಾಳೆ ದಿವಸ ಅನೇಕರು ಒಂದು ಸದಾಚಾರ್ಯವರಾದಂತ ಒಂದು ಪುಸ್ತಕ ನಮ್ಮ ವ್ಯಾಸಾಯ ಮತ್ತು ಸೇವಾ ಪ್ರತಿಷ್ಠಾನದಿಂದ ಐತರೇಯ ಪ್ರಕಾಶದಿಂದ ಪ್ರಕಾಶಿತವಾಗಿತ್ತು. ಅದು ಹಿಂದೆ 3 ಸತಿ ಪ್ರಿಂಟ್ ಆಗಿತ್ತು, 5-6 ವರ್ಷಗಳಿಂದ ಮತ್ತೆ ರೀಪ್ರಿಂಟ್ ಆಗಿರಲಿಲ್ಲ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರು, ಅದು ರೀಪ್ರಿಂಟ್ ಆಗಿರಲಿಲ್ಲ. ಈಗ ಅದು ರೀಪ್ರಿಂಟ್ ಆಗಿದೆ, ಅದು ನಾಳೆ ಬರುತ್ತೆ. ನಾಳೆ ದಿವಸ ಅದನ್ನ ಅಪೇಕ್ಷೆ ಪಟ್ಟವರು ತಗೊಳ್ಬಹುದು. ಅದು ಏಕಾದಶಿ ಉಪವಾಸ, ಚಾತುರ್ಮಾಸ ವ್ರತ, ಅಧಿಕ ಮಾಸ, ಧನುರ್ಮಾಸ, ಮತ್ತೆ ಏನೇನು ಬೇಕು ನಮ್ಮ ನಿತ್ಯದ ವರ್ಷಪೂರ್ತಿ ಆಚರಣೆ ಮಾಡೋ ಹಬ್ಬಗಳು ಯಾವುದು, ಮಂತ್ರಗಳು ಯಾವುದು, ಸ್ನಾನ ಮಂತ್ರಗಳು ಯಾವುದು, ಯಾವ್ಯಾವ ತೀರ್ಥದಲ್ಲಿ ಯಾವ್ಯಾವ ದೇವರ ಸನ್ನಿಧಾನ ಇರುತ್ತೆ, ನದಿ ತಾರತಮ್ಯ ಏನು, ದೇವತಾರ ತಾರತಮ್ಯ ಏನು, ಪ್ರತಿಯೊಂದು ನಮ್ಮ ಅನುಷ್ಠಾನಕ್ಕೆ ಬೇಕಾದ ಒಂದು ಕೈಪಿಡಿ ಅಂತ ಪುಸ್ತಕ ತಯಾರಾಗಿದೆ. ಅದರ ಬೆಲೆ 70 ರೂಪಾಯಿಗಳು. ನಾಳೆ 60 ರೂಪಾಯಿಗಳಿಗೆ ತಗೊಳ್ಳೋ ಅವಕಾಶ ಇದೆ. ಎಲ್ಲರೂ ಸಹ ಅದನ್ನ ಪಡ್ಕೊಳ್ಬಹುದು. ಸರಿಯಾಗಿ ಅದು ವ್ಯವಸ್ಥೆ ಮಾಡಿರುತ್ತೆ, ಅವಕಾಶ ಇದ್ದವರು ಅದನ್ನ ತಗೊಳ್ಬಹುದು ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಿಯತಾಂ ಕಮಲಾಲಯಃ. Thank you.